ஆனந்ததீர்த்தாரியமுகநிஸ்ருதம் கங்காசங்கேரணைர்மல்யம் ரத்யாத்திர்லப்யதே யதா வாசோ விசுத்திசித்யர்த்தம் சங்கம்யந்தே குருர்கிரஹ. ஓம் நாராயணம் குணைசர்வைருதீர்ணம் தோஷவர்ஜிதம் நேயம் கம்யம் குருமிஷ்சாபி நத்வா சுத்ரார்த்த உச்சதே. ஓம் ஓம் அசாதோ பிரம்ம ஜிஜ்ஞாசா. ஓம் ஓம் கிருஷ்ணபாவாத் கிருஹிணோபசம்ஹாரஹ. ஓம் கிருஷ்ணபாவாத் தூ கிருஹிணா உபசம்ஹாரஹ. கிருஷ்ணபாவாத் தூ கிருஹிணா உபசம்ஹாரஹ. 47வது சூத்திரம். குடும்பே சுசௌ தேசே ஸ்வாத்யாயம் மதீயானோ தார்மிகான் விததத் இத்யுக்த்வா நச்ச புனராவர்த்ததே நச்ச புனராவர்த்ததே இதி கிருஹிணோபசம்ஹாரஹ் க்ரியதே தஸ்மாத் கிரஹஸ்தஸ்யைவ உத்தமத்வமிதி நவாச்சியம். ಈಗ ಸಾಧನೆಯಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠನೋ ಬೇರೆಯವರು ಶ್ರೇಷ್ಠ ಅಂತ ಕೇಳಿದ್ರೆ ಗೃಹಸ್ಥಾಶ್ರಮನೇ ಶ್ರೇಷ್ಠ ಅನ್ನೋ ಅರ್ಥ ಬರ್ತಾ ಇದೆ. ಏನಂತ, ಕುಟುಂಬೇ ಶುಚೌ ದೇಶೇ ಸ್ವಾಧ್ಯಾಯಂ ಅಧೀಯಾನಃ ಧಾರ್ಮಿಕಾನ್ ವಿದಧತ್ ಇತ್ಯುಕ್ತ್ವಾ. ಕುಟುಂಬಿಯಾಗಬೇಕು, ಶುಚಿಯಾದ ಸ್ಥಳದಲ್ಲಿರಬೇಕು. ಸ್ವಾಧ್ಯಾಯಂ ಅಧೀಯಾನಃ, ಸ್ವಾಧ್ಯಾಯವನ್ನ ತಪ್ಪದೆ ಅಧ್ಯಯನ ಮಾಡಬೇಕು. ಧಾರ್ಮಿಕಾನ್ ವಿದಧತ್, ಜನಗಳನ್ನ ಧಾರ್ಮಿಕರನ್ನಾಗಿ ಮಾಡಬೇಕು. ಇತಿ ಉಕ್ತ್ವಾ, ಹೀಗೆ ಹೇಳಿ ಕೊನೆಗೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಇದ್ದವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂದ್ರೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ಇತಿ ಗೃಹಿಡಾ ಉಪಸಂಹಾರ ಕ್ರಿಯತೆ ಅಂದ್ರೆ ಗೃಹಸ್ಥಾಸ್ತ್ರನಿಗೆ ಪೂರ್ಣ ಎಲ್ಲಾ ಕೆಲಸ ಮಾಡತಕ್ಕಂಥ ಅಧಿಕಾರ ಇದೆ. ಪಂಚಮಹಾಯಜ್ಞ ಮಾಡೋ ಹಕ್ಕಿರೋದು ಗೃಹಸ್ಥನಿಗೆ ಮಾತ್ರ, ಬ್ರಹ್ಮಚಾರಿಗೂ ಇಲ್ಲ, ಯತಿಗಳಿಗೂ ಇಲ್ಲ. ಮತ್ತೆ ಪೂರ್ತಿ ಉಪಾಸನೆ ಮಾಡೋ ಶಕ್ತಿ ಇವರಿಗೆ ಬಂತು ಅಂದ್ಮೇಲೆ ಅವರಿಗೆ ಉತ್ತಮತ್ವ ಬಂತಲ್ಲ ಅಂತ ಪ್ರಶ್ನೆ. ಯತಃ ಕ್ರಿಸ್ತಗೃಹಸ್ಥಾನ್ ದೇವಾನ್ ಅಪೇಕ್ಷೆಯ ಉಪಸಂಹಾರ ಕ್ರಿಯತೆ, ಅದಕ್ಕೆ ಉತ್ತರ ಅದು ಸರಿಯಲ್ಲ. ಯಾತಕ್ಕೆ ಕ್ರಿಸ್ತಗೃಹಸ್ಥಾನ್ ದೇವಾನ್ ಅಪೇಕ್ಷೆ ಉಪಸಂಹಾರ ಕ್ರಿಯತೆ, ಇಲ್ಲಿ ಎರಡು ಸಮಸ್ಯೆ. ದೇವತೆಗಳಿಗಿಂತ ಗೃಹಸ್ಥ ಶ್ರೇಷ್ಠ ಆಗಿಬಿಡ್ತಾರೆ, ದೇವತೆಗಳಿಗಿಂತ, ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ಕ್ರಿಸ್ತಗೃಹಸ್ಥಾನ್ ದೇವಾನ್, ದೇವತೆಗಳು ಇನ್ನೂ ಶ್ರೇಷ್ಠ ಗೃಹಸ್ಥರಾದ್ರಿಂದಾಗಿನೇ ಅವರಿಗೆ ಇರೋ ಹಿರಿಮೆ ಇವರಿಗಿಲ್ಲ. ಅವರು ಪೂಜ್ಯರು, ಮನುಷ್ಯ ಎಷ್ಟೇ ಗೃಹಸ್ಥ ಆದರೂ ಪೂಜಕ ಇವರು. ಪೂಜಕ ಪೂಜ್ಯರಲ್ಲಿ ಯಾರು ಶ್ರೇಷ್ಠ? ಪೂಜ್ಯರ ಶ್ರೇಷ್ಠ, ದೇವತೆಗಳು ಪೂಜ್ಯರಾದ್ರಿಂದ ಅವರೇ ಶ್ರೇಷ್ಠರು ಅಂತ ಹೇಳಿದ್ರು. ಕೃಷ್ಣ ಹೇತೆ ಗೃಹಿಣೋ, ಅವರ ಹಿರಿಮೆ ಏನು ಅಂದ್ರೆ, ಕೃಷ್ಣ ಹೇತೆ ಗೃಹಿಣೋ ದೇವಾಹ ಕೃಷ್ಣ ಹೇತೆ ಯಥಯ ಅತ ಏತೇಷಾಂ ನ ಪುತ್ರಾಹ ತಾಜಮುಪಯಂತಿ ನಚೇತೆ ಗೃಹಾನ್ ವಿಸೃಜಂತಿ ಅಪಾರಾಗ ಅದ್ವೇಷ್ಟ ಅದ್ವೇಷ ಲೋಭ ಸರ್ವಭೋಗಾಹ ಸರ್ವಜ್ಞಾಹ ಸರ್ವಕರ್ತಾರಹ ಇತಿ ಪೌತ್ರಾಯಣ ಶ್ರುತಿ. ದೇವತೆಗಳಂತ ಗೃಹಸ್ಥರಾಗೋದಿಲ್ಲ ಮನುಷ್ಯ ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಹೇತೆ ಗೃಹಿಣೋಹ ದೇವಾಹ ಕೃಷ್ಣ ಹೇತೆ ಯತಯ, ಅವರು ಯತಿಗಳಾಗೂ ಇರ್ತಾರೆ, ಗೃಹಸ್ಥರಾಗಿರ್ತಾರೆ. ನಾಲ್ಕಾಶ್ರಮದಲ್ಲಿ ಒಟ್ಟಿಗೆ ಇರೋ ಶಕ್ತಿ ಅವರಿಗಿದೆ ದೇವತೆಗಳಿಗೆ, ಆದ್ರಿಂದಾಗಿನೆ ಇದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಡಿಮೆ ದೇವತೆಗಳಿಂದ ಕಡಿಮೆ ಅವರು, ಸನ್ಯಾಸಿಗಳಿಗೂ ಅಲ್ಲ, ಬೇರೆ ಅವರು. ದೇವ ಋಷಿ ಪಿತೃಪನದಾಹ ಇತಿ ಮುಕ್ತಾಸ್ತು ಪಂಚ, ಋಷಿಗಳ ಕೆಟಗರಿನೇ ಬೇರೆ ಅದು ಅಂತ ಗೊತ್ತಾಯ್ತಾ. ಯತಿಗಳು ಆಗಿರಬೇಕಾಗಿಲ್ಲ, ದುರ್ವಾಸ ಯತಿಗಳು ಋಷಿಗಳವರು, ಉಳಿದ ಋಷಿಗಳು ಯತಿಗಳಲ್ಲ ಅವರು, ಗೊತ್ತಾಯ್ತಾ. ಯತಿಗಳ ಯತಿಯಲ್ಲಿ ಅನೇಕ ವಿಧ ಇದ್ದಾರೆ, ಮನುಷ್ಯ ಯತಿಗಳಿಗಿಂತ ಅವರೇ ಶ್ರೇಷ್ಠ. ಯಾಕೆಂದ್ರೆ ಅವ್ರು ಋಷಿಗಳವರು, ಗೊತ್ತಾಯ್ತಾ, ಅವ್ರ ಕೆಟಗರಿನೇ ಬೇರೆ, ಆದ್ರಿಂದಾಗಿನೆ ಅದು ಹೆಸರಿಸಕ್ ಬರೋದಿಲ್ಲ. ಆದ್ರೆ ಭೂಲೋಕದಲ್ಲೇ ಜತಿಗಿಂತ ಕಾರ್ಯಕ್ಕೆ ಯತಿಗಳು ಶ್ರೇಷ್ಠ, ಗೃಹಸ್ಥರಾದ ಅವರಿಗಿಂತ ಇವರು ಶ್ರೇಷ್ಠ. ಯಾರಿಗೆ ಋಷಿಗಳು ವೇದ ದರ್ಶನ ಮಾಡಿದ ಋಷಿಗಳವರು. ಯತಿ ಸನ್ಯಾಸ ತಗೊಂಡ್ರೆ ಯತಿ ಆಶ್ರಮ ಇದು, ಅದು ಪೊಸಿಷನ್ ಅದು, ಗೊತ್ತಾಯ್ತಾ. ಆದ್ರಿಂದ ಅವ್ರ ಮಹತ್ವ ಜಾಸ್ತಿ. ವೇದದ ಸಾಕ್ಷಾತ್ ನೋಡೋದು, ವೇದಗಳ ಕನಿಷ್ಠ 12 ಸತ್ಯ ಯಾರು ಪಾಠ ಹೇಳೋದು, ಮತ್ತೆ ಅನೇಕ ವಿಧವಾದ ಕಟ್ಟಡಗಳಿದೆ. ಗೃಹ ಋಷಿ ಆಗ್ಬೇಕಾದ್ರೆ ಟೆಕ್ನಿಕಲ್ ರೆಸಿಡೆಂಟ್ ಆಫೀಸರ್ ಅಂತೀವಲ್ಲ, ಟೆಕ್ನಿಕಲ್ ಟರ್ಮ್ ಅದು. ಅವ್ರು ಬರೀ ಗಡ್ಡ ಬಿಟ್ಟರೆ ಋಷಿ ಎಂಬ ಅರ್ಥದಲ್ಲ, ಅರ್ಥದಲ್ಲಿ ಅವ್ರು ಭಾರಿ ಕಡಿಮೆ ಲೆಕ್ಕ ಏನಿಲ್ಲ ಅದಕ್ಕೆ. ಯಾರಿಗೆ ಹೌದು, ವಿಶಿಷ್ಟಾದಿಗಳಿಲ್ಲೇನು, ವಿಶಿಷ್ಟ ಗೃಹಸ್ಥರಾಗಿರ್ತಾನೆ ಅವ್ರು ಪೂಜೆ ಮಾಡೋದು, ಅದ್ರ ದೋಷ ಇಲ್ಲೇ ಇಲ್ಲ. ಮತ್ತೆ ಋಷಿಗಳ ವಂಶನೇ ಬೆಳೆಯೋದು, ಮತ್ತೆ ಎಲ್ಲ ಇವತ್ತು ಗೋತ್ರ ಪುರುಷರೆಲ್ಲ ಯಾರು? ಋಷಿಗಳೇ ಯಾರು? ಅದೇ ಹೇಳಿದ್ದು, ಗೃಹಸ್ಥರಾಗಿದ್ರು ಕೂಡ ಯಾವುದಕ್ಕಿಂತ ಶ್ರೇಷ್ಠ ಅವರು? ಭೂಲೋಕದ ಯತಿಗಳಿಗಿಂತ ಶ್ರೇಷ್ಠ ಅವರು. ಅದು ವಿಶೇಷ ಋಷಿ ಅರ್ಥ ಇದೆ ಅದರಲ್ಲೂ ಕೂಡ. ಋಷಿ ಮುನಿಗಳು ಅಂದ್ರೆ ರಫ್ಲಿ ಎರಡು ಈಕ್ವಲೆಂಟ್ಸ್. ಸ್ಪೆಷಲ್ ಮೀನಿಂಗ್ ಏನಂತ ಕೇಳಿದ್ರೆ, ಮನನಾನ್ ಮುನಿ, ಮನನ ಮಾಡ್ಕೊಂಡು ಹೆಚ್ಚ ಮಾಡ್ಕೊಂಡಿದ್ರೆ ಮುನಿ ಆಗಿಬಿಡ್ತಾರೆ. ಋಷಿಗಳಾಗಬೇಕಾದ್ರೆ ಹಾಗಲ್ಲ, ವೇದ ದರ್ಶನ ಮಾಡಬೇಕು ಅವರು. ವೇದ ದರ್ಶನ ಮಾಡದೆ ಹೋದ್ರೆ ಅದಿಲ್ಲ. ಅಲ್ಲ ಅಲ್ಲ ಅಲ್ಲ, ಯತಿಗಳು ಬೇರೆ ಮತ್ತೆ ಮುನಿಗಳಿವೆ. ಯತಿಗಳು ಯತಿ ಸನ್ಯಾಸಶಾಸ್ತ್ರ ತಗೊಂಡ್ರೆ ಯತಿ, ಮುನಿ ಆಗದೇನೆ ಇರಬಹುದು ಬೇಕಾದ್ರೆ. ಆದ್ರೆ ಮುನಿ ಮರಣ ಮಾಡಿದ್ರೆ ಮುನಿ, ಮತ್ತೆ ಇನ್ನೂ ಹೇಳೋದಾದ್ರೆ ಓಂಕಾರ ಗೊತ್ತಿದ್ರೆ ಮುನಿ. ಅಂತ ಓಂಕಾರ ಗೊತ್ತ ಆಚಾರ್ಯ ಒಬ್ಬರಿಗೆ, ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥಗ್ರಂಥಕಾರ ಅದೇ ಹೇಳಿದ್ರು ಶ್ರೇಷ್ಠ ಅದು ವ್ಯಾಸಮುನಿ ಅಂತ ಹೇಳಿದ ಪ್ರಣವಾಧಿಕಾರ ಬಂದಾಗ ಮುನಿಗಳಾಗ್ತಾರೆ, ಪ್ರಣವಾಧಿಕಾರ ಬರಬೇಕು ಅದಕ್ಕೆ, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಇನ್ನೂ ಶ್ರೇಷ್ಠ, ಋಷಿ ಪದವಿಗಿಂತ ಶ್ರೇಷ್ಠ ಪದವಿ ಮುನಿ ಅದು. ಅದಕ್ಕೆ ದೇವ ಋಷಿ ಪುಷಿ ಪಿತೃಪದ ಋಷಿಯನ್ನು ಮುನಿಯ ಸೇರಿಸಿಲ್ಲ ಅದರಲ್ಲಿ. ಮುನಿಗಳು ಎಲ್ಲ ಯಾರು ಬೇಕಾದ್ರೂ ಮುನಿಗಳಾಗಬಹುದು, ಆದರೆ ಯೋಗ್ಯತೆ ಇರಬೇಕು ಅದಕ್ಕೆ. ಮರಣ ಸದಾ ಮರಣ ಮಾಡ್ತಾ ಇರಬೇಕು. ಏನಂತ ಅದೇ ವಿಂಶ ಲಕ್ಷಣತೋನೋ ನಹ ತಪಸ್ವಿ ಬಹುವೇದ ವಿತ್ ವೇದ ಇತ್ತೇವ ಸೇತ್ ಸರ್ವಿಷರ್ ನೇತರೋ ಜನ ಅಂತ ಹೇಳ್ಬೇಕಾದ್ರೆ ಮಾತು ಹೇಳ್ತಾರೆ. ವೇದ ಅಂತ ಹೇಳ್ಬೇಕಾದ್ರೆ ಅದು ನೀವು 20 ಲಕ್ಷಣ ದೇಹ ಲಕ್ಷಣ ಬೇರೆ ಇದೆ, ಒಟ್ಟು ವೇದ ದರ್ಶನ ಮಾಡಲೇಬೇಕು ಅವ್ರು, ಬೇರೆ ದಾರಿನೇ ಇಲ್ಲ. ಮುನಿ ಅನ್ನೋ ಪದ ಕೆಟಗರಿನೇ ಇಲ್ಲ, ಅರ್ಥ ಆಯ್ತಾ? ಈಗ ಮುನಿಯ ದೇವತೆಗಳು ಮುನಿಗಳಾಗಬಹುದು, ಋಷಿಗಳು ಮುನಿಗಳಾಗಬಹುದು, ಮನುಷ್ಯ ಮುನಿ ಆಗಬಹುದು, ಬಟ್ ಅವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 100% ಮುನಿ ಅಂದ್ರೆ ಆಚಾರ್ಯ ಒಬ್ಬರೇ, ಗೊತ್ತಾಯ್ತಾ? ಯಾಕೆ ಸಾಕು ಓಂಕಾರದಲ್ಲಿ ಎಲ್ಲ ಇದೆ ಅಂತ ಹೇಳಿ ಬರೀ ಓಂಕಾರ ಎಲ್ಲ ಅರ್ಥ ಕಾಣ್ಬೇಕು ಅವರು. 3 ಅಕ್ಷರ 8 ಅಕ್ಷರ ಅನಂತಾಕ್ಷರ ಒಂದೇ ಓಂಕಾರದಲ್ಲಿ ಅಂತೇಳಿ ಸಾಕ್ಷಾತ್ ನೋಡೋರು ಅವ್ರ ಮಹಾಮುನಿಗಳವರು. ಆನಂದ ತೀರ್ಥಾಖ್ಯ ಮುನಿ ಮತ್ತೆ ಪೂರ್ಣ ಆನಂದ ತೀರ್ಥ ಮುನಿನ, ಗೊತ್ತಾಯ್ತಾ? ಪೂರ್ಣ ಪ್ರಜ್ಞಾಭಿಧಾಯುಜ ಎಷ್ಟು ಅಂತ ಹೇಳ್ತಾರೆ ಆಚಾರ್ಯರನ್ನ. ಅದು ಭಾರಿ ಶ್ರೇಷ್ಠವಾದ ಪದ. ಹೇಳಿದ್ನಲ್ಲ ಮುನಿಯ ಶಬ್ದಕ್ಕೆ ಅದು ಋಷಿಗಳು ನಾರದರು, ಗೊತ್ತಾಯ್ತಾ? ನಾರದ ಮುನಿ ಅಂತ ರಫ್ಲಿ ಕರಿತೇವೆ ನಾವು ಅಷ್ಟೇನೆ. ಸೊ ಟೆಕ್ನಿಕಲಿ ಋಷಿ ಬೇರೆ, ಟೆಕ್ನಿಕಲಿ ಮುನಿ ಬೇರೆ. ಮತ್ತೆ ಆಫೀಸರ್ ಅಂದು ಬಿಡ್ತಾರೆ ಅಷ್ಟೇ. ಇವಾಗ ಸಾಮಾನ್ಯರಿಗೆ ಆಫೀಸರ್ ಕೆಲಸ ಮಾಡ್ತಾರೆ ಅವನೇ ಆಫೀಸರ್ ಅವರಿಗೆ, ಗೊತ್ತಾಯ್ತಾ? ಸೆಕೆಂಡ್ರಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಚೀಫ್ ಇದ್ರೆ ಮಾತ್ರ ಆಫೀಸರ್, ಆಫೀಸ್ಗೆ ಚೀಫ್ ಆಗ್ಬೇಕು ಅವರು. ಆರ್ಥಲ್ಲಿ ಕರೆಯೋದಿಲ್ಲ, ಎಷ್ಟೋ ಪದಗಳು ರಫ್ ಆಗಿ ಉಪಯೋಗಿಸ್ತೀವಿ ಅದರಿಂದ ಬೇರೆ. ಬಟ್ ಮುನಿ ಅಂತ ಸ್ಪೆಷಲ್ ಕೆಟಗರಿ ಇಲ್ಲ, ಇರೋದಾದ್ರೆ ಆಚಾರ್ಯಗೆ ಒಂದೇ ಅನ್ವಯಿಸ್ತಕ್ಕಂಥ ಪದ. 100% ಮುನಿಗಳು ಅಂದ್ರೆ ಅವರೊಬ್ಬರೇ. ಎಲ್ಲ ಒಳ್ಳೆ ವೈಷ್ಣವ ಗೃಹಸ್ಥಾಶ್ರಮಿಯಾಗಿತ್ತು, ಪಂಚಮಯಜ್ಞ ಮಾಡ್ಕೊಂಡಿದ್ರೆ ಅವ್ರಿಗೆ ಭಾರಿ ಮಹತ್ವ ಇದೆ, ಅದು ನಿಜ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಯತಿಗಳಿಂದ ಶ್ರೇಷ್ಠ ಇತ್ಯಾದಿ ತಿಳ್ಕೊಳಕ್ ಹೋಗ್ಬಾರ್ದು, ಅದು ಬೇರೆ. ಅದ್ ಹೇಳ್ತಾರೆ ಮುಂದೆ, ಅದನ್ನ ಹೇಳ್ತಾರೆ. ಯಾ ಇಲ್ಲ ಅಂತ ಹೇಳಿದ್ರೆ, ನೀವು ಇಲ್ಲ ಅಂತ ಹೇಳಿದವ್ರು ಯಾರು, ಮೋಕ್ಷ ಇದೆ ಅಂತ ಆಯ್ತಲ್ಲ, ಸುಖವಾಗಿ ಮೋಕ್ಷ ಇದೆ. ಪುರಂದ್ರದಾಸರಾಗಿ ಮೋಕ್ಷಕ್ಕೆ ಹೋಗ್ಬಾರ್ದು ನಿಮ್ ಪ್ರಕಾರ. ಮತ್ತೆ ಗೃಹಸ್ಥ ಆದ್ರೆ ಜ್ಞಾನಿ ಆಗಬಾರ್ದು ಅಂತ ಯಾರು ಹೇಳಿದಾರಲ್ಲ? ಛೇ ಛೇ ಛೇ, ಹೇಳಿದ್ದೇರಿ ಈಗ ಮನುಷ್ಯೋತ್ತವರು ಅಂತ ಹೇಳಿದ್ರೆ ಮೋಕ್ಷ ಮುಕ್ತಿ ಯೋಗ್ಯರೋ ಅಂತ ಅರ್ಥ. ಜ್ಞಾನ ಗೃಹಸ್ಥಾಶ್ರಮ ಇತ್ಯಾದಿಗಳು ಸೆಕೆಂಡ್, ನೆಕ್ಸ್ಟ್ ಯೋಗ್ಯನಾಗಿರ್ಬೇಕು ಫಸ್ಟ್. ಯೋಗ್ಯರಾಗಿದ್ದರೆ ಬ್ರಹ್ಮಚಾರಿಗೂ ಮೋಕ್ಷ. ಯಾವ ಆಶ್ರಮ ಬೇಕಾದ್ರೂ ಆಗ್ಬಹುದು, ಯಾವ ವರ್ಣ ಬೇಕಾದ್ರೂ ಆಗ್ಬಹುದು, ಯಾವ ವಯಸ್ಸು ಬೇಕಾದ್ರೂ ಆಗ್ಬಹುದು. ಮುದುಕರಿಗೆ ಮೋಕ್ಷ, ಸಣ್ಣವರಿಗಿಲ್ಲ ಅಂತಿಲ್ಲ, ಅದು ಇಲ್ಲ. ಮತ್ತೆ ಹೇಳಿತಲ್ಲ ವಯಸ್ಸು, ಏನು ಕೌಂಟ್ ಆಗಲ್ಲ ಅದಕ್ಕೆ. ಕೌಂಟ್ ಆಗೋದೆಷ್ಟು? ಸುತ್ತ ಸ್ವರೂಪ ದೇವರಲ್ಲಿ ಭಕ್ತಿ ಪರಮಾನುಗ್ರಹ ದೇವರದ ಅಷ್ಟೇ. ಯತಃ ಕ್ರಿಸ್ತ ದೇವತೆಗಳು ಕೃಷ್ಣ ಗೃಹಸ್ಥರು, ಅವರು ಕೃಷ್ಣ ಗೃಹಸ್ಥರೇ ಟೋಟಲ್. ಮನುಷ್ಯ ಎಷ್ಟೇ ಗೃಹಸ್ಥನಾದ್ರೂ ಕೂಡ ಅವ್ರ ಕ್ವಾಲಿಟಿ ಮೇಂಟೈನ್ ಮಾಡಕ್ ಆಗೋದಿಲ್ಲ, ಅರ್ಥ ಆಯ್ತಾ? ಇವತ್ತು ಪೂಜೆ ಎಲ್ಲರೂ ಮಾಡ್ತಾರೆ, ಎಷ್ಟು ವೆರೈಟಿ ಇದೆ ಅದರೊಳಗೆ, ಏನೂ ಗೊತ್ತಿಲ್ಲ. ಅಭಿಷೇಕ ಮಾಡೋ ಪೂಜೆನೂ ಪೂಜೆನೆ, ಒಂದೊಂದು ಶ್ಲೋಕ ಹೇಳಿ ಪೂಜೆ ಮಾಡೋದು ಪೂಜೆನೆ, ಸಮಗ್ರ ಅನುಸಂಧಾನ ಮಾಡೋ ಪೂಜೆ ಇದೆ, ಟೀ ಸಾಕ್ಷಾತ್ ಬಿಂಬರು ಪರ್ವದ ಆವಾಹನೆ ಮಾಡಿ ಮಾಡೋ ಪೂಜೆ, ಎಷ್ಟು ತಾರತಮ್ಯ ಇದೆ ಅದರೊಳಗೆ. ಆದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಒಂದೇ ರೀತಿ ಹೇಳೋದಕ್ಕೆ ಬರೋದಿಲ್ಲ. ಆದ್ರಿಂದ ನಿಜವಾದ ಪೂರ್ತಿ ಗೃಹಸ್ಥರು ಅಂದ್ರೆ ದೇವತೆಗಳೇ, ಆದ್ರಿಂದ ಅವ್ರ ಮಹತ್ವ ಭಾರಿ ದೊಡ್ಡದು. ನ ಪುತ್ರಾದಾಯ ಉಪಯಂತಿ ನಚೈತೆ ಗೃಹಾನ್ ವಿಸೃಜಂತಿ ಅರಾ, ಅವರು ಎಂಥವ್ರು ಅಂದ್ರೆ ಮನೆ ಬಿಟ್ಟು ಹೋಗದೇನೆ ಯತಿಗಳಾಗ್ತಾರೆ ಅಂತ ಹೇಳ್ತಾರೆ. ದೇವತೆಗಳು ಯತಿಗಳಿಂದನೂ ಪೂಜ್ಯರವರು, ಇಂದ್ರಾದಿ ದೇವತೆಗಳು ಯತಿಗಳು ಪೂಜೆ ಮಾಡಬೇಕು, ಗೃಹಸ್ಥರವರು, ಗೊತ್ತಾಯ್ತಾ? ಗೃಹಸ್ಥರಾಗಿದ್ರು ಅವ್ರಿಗೆ ಪೂಜೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರಾಗ. ಗೃಹಸ್ಥರಾಗಿದ್ರು ಕೂಡ ಭೂಲೋಕದ ಯತಿಗಳ ಕ್ವಾಲಿಟಿಗಿಂತ ಜಾಸ್ತಿ ಕ್ವಾಲಿಟಿ ಅವರು, ಅದಕ್ಕಾಗಿರ್ತಾರೆ. ಸರ್ವಭೋಗಾಹ, ಅಷ್ಟು ಭೋಗ ಅನುಭವಿಸಿ ಏನಾಗಿರ್ತಾರ ಅವರು, ಅದ್ವೇಷ ಅಲೋಭಾಹ, ಭೋಗದಲ್ಲಿದ್ದು ಅವ್ರು ಭೋಗದ ಆಸಕ್ತಿ ಇರೋದಿಲ್ಲ. ಇನ್ನು ಭೋಗ ಬಿಟ್ಟು ಮನಸ್ಸಲ್ಲೇ ಕೊರಗಬಹುದು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಮುಚ್ಚತೆ. ಯಶತ್ ಅವರು ಬರೀ ಮಾತು ಒಪ್ಪಿಕೊಂಡಿದ್ದಕ್ಕೆ ಬ್ರಹ್ಮಚರ್ಯ ಹೋಗ್ಬಿಡುತ್ತೆ ಅವರಿಗೆ. ದುರ್ಯೋಧನ ಮಾತು ಒಪ್ಪಿಕೊಂಡಿದ್ದಕ್ಕೆ ಬ್ರಹ್ಮಚರ್ಯ ಹೋಯಿತು, ಅದು ಅನೇಕ ರೀತಿಯಲ್ಲಿ ತಪ್ಪಾಗಬಹುದು. ಆದ್ರೆ ದೇವತೆಗಳ ಕ್ವಾಲಿಟಿ ಎಂಬ ಯಶತ್ ಅವರದ್ದು ಆಕಸ್ಮಿಕಾಗಿದ್ದ ಅಷ್ಟೇ ಹೊರತು ಸ್ವರೂಪದಲ್ಲಿ ಭಾರಿ ದೊಡ್ಡವರು ಅವರು. ಸರ್ವಜ್ಞಾಹ ಸರ್ವಕರ್ತಾರ ಇತಿ ಪೌತ್ರಾಯಣ ಶ್ರುತಿ, ಎಲ್ಲ ತಿಳಿದವರು. ಸರ್ವಭೋಗಾಹ ಜೊತೆಗೆ ಅರಾಗಾಹ ಸರ್ವಕರ್ತಾರ ಇತಿ ಅತ್ರ ಹರಿಪ್ರಾಪ್ತಿ ಸಾಧನೆ ಜ್ಞಾನೆ ವಿಶೇಷಾಧಿಕಾರಿಣಾಂ ಯತೀನಾಂ ಸರ್ವಾಶ್ರಮೇಭ್ಯೋ ಅತಿಶಯ ಸಮರ್ಥನೇನ, ಎರಡು ಸಮರ್ಥನೆ ಮಾಡಬೇಕೀಗ. ಹರಿ ಪ್ರಾಪ್ತಿ ಸಾಧನೆ ಜ್ಞಾನೆ ವಿಶೇಷಾಧಿಕಾರಿಣಾಂ ಯತೀನಾಂ ಸರ್ವಾಶ್ರಮೇಭ್ಯೋ ಅತಿಶಯ ಸಮರ್ಥನೇನ, ಯತಿಗಳಾಗಬೇಕು ದೇವತೆಗಳಾಗಬೇಕು ಇಬ್ಬರಿಗೂ ಮಹತ್ವ ಹೇಳಬೇಕು. ಜ್ಞಾನಮಹಿಮ್ನ ಏವ ವರ್ಣದಾದಸ್ತಿ ಶಾಸ್ತ್ರಾದಿ ಸಂಗತಿ, ಜ್ಞಾನಮಹಿಮೇನೆ ಅದೆಲ್ಲ ಕೂಡ, ಅದಕ್ಕೆ ಶಾಸ್ತ್ರಾದಿ ಸಂಗತಿ ಇದೆ. ಕರ್ಮಾಧಿಕಾರಿಭ್ಯ ಜ್ಞಾನಾಧಿಕಾರಿಣಾಂ ಅತಿಶಯಾಭಾವೇ ಜ್ಞಾನಶೈವ ಅತಿಶಯಾಭಾವ ಪ್ರಸಂಗಾತ್ ತತ್ ಸಮರ್ಥನೀಯಮೇತತ್. ಕರ್ಮಾಧಿಕಾರಕ್ಕಿಂತ ಜ್ಞಾನಾಧಿಕಾರ ದೊಡ್ಡದು. ಕರ್ಮಾಧಿಕಾರ ಜ್ಞಾನಾಧಿಕಾರ ಆದರೆ ಅದು ಕಾಲೇಜ್ ಸ್ಕೂಲ್ಗಳಲ್ಲೆಲ್ಲ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಅಂತ ಇರ್ತದೆ. ನಾನ್ ಟೀಚಿಂಗ್ ಎಲ್ಲ ಕರ್ಮಾಧಿಕಾರಿಗಳು, ಟೀಚಿಂಗ್ ಎಲ್ಲ ಜ್ಞಾನಾಧಿಕಾರಿಗಳು. ಆ ರೀತಿಯಲ್ಲಿ ರಫ್ಲಿ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಜ್ಞಾನಾಧಿಕಾರಿ ಅಂತ ಜ್ಞಾನ ಪ್ರಧಾನ ಮಾಡಿದ್ರೆ ಜ್ಞಾನಾಧಿಕಾರಿ, ಕರ್ಮ ಪ್ರಧಾನವಾದ್ರೆ ಕರ್ಮಾಧಿಕಾರಿ. ಇಬ್ಬರಿಗೂ ಕ್ವಾಲಿಫಿಕೇಶನ್ ಇದ್ದೇ ಇರಬೇಕು. ಯಾವ ಆಫೀಸ್ ಸ್ಟಾಫ್ ಅಂತ ಯಾರನ್ನು ಕೊಡ್ಸೋಕ್ಕಾಗಲ್ಲ. ಅದಕ್ಕೂ ಕೂಡ ಎಷ್ಟೋ ಹೈಲಿ ಕ್ವಾಲಿಫೈಡ್ ಇರ್ತಾರೆ ಅದರಲ್ಲೂ ಕೂಡ. ಇದರಲ್ಲೂ ಕ್ವಾಲಿಫಿಕೇಶನ್, ಎರಡಕ್ಕೂ ಜ್ಞಾನ ಇದ್ರು ಕೂಡ ಅವರು ಟೀಚ್ ಮಾಡೋದಿಲ್ಲ, ಆದ್ರಿಂದ ಅವ್ರ ಜ್ಞಾನಕ್ಕೆ ಜ್ಞಾನಕಾರಿ ಅಲ್ಲ ಅಂತ ಹೆಸರು. ಇವರು ಟೀಚ್ ಮಾಡ್ತಾರೆ ಅನ್ನೋ ಕಾರಣ ಜ್ಞಾನಾಧಿಕಾರಿಗಳು. ನಾ ಅದೇ ಹೇಳಿದ್ದಂಗೆ, ನಾನ್ ಟೀಚಿಂಗ್ ಟೀಚಿಂಗ್ ಅಂತ ಹೇಳಿದ್ದು ಅದಕ್ಕೆ ಹೇಳಿದ್ದು. ಕರ್ಮಾಧಿಕಾರಿಭ್ಯ ಜ್ಞಾನಾಧಿಕಾರಿಣ ಅತಿಶಯಾಭಾವೇ. ಆದರೆ ಕರ್ಮಾಧಿಕಾರಿಗಳಿಂದ ಜ್ಞಾನಾಧಿಕಾರಿಗಳು ಏನಾಗಿರ್ತಾರೆ ಅವರು ಶ್ರೇಷ್ಠ ಆಗಲಿ ಒಪ್ಪಲೇಬೇಕು. ಯತಿಗಳು ಜ್ಞಾನ ಕಾರ್ಯ ಮಾಡ್ತಾರೆ, ಗೃಹಸ್ಥರು ಪಂಚಮಹಾಯಜ್ಞ ಮಾಡ್ತಾರೆ. ಅದು ಯತಿಗಳು ಗೃಹಪ್ರಾಶ್ರಮ ಇಲ್ಲ, ಆದರೂ ಕೂಡ ಜ್ಞಾನಾಧಿಕಾರ ಮಾಡೋದು ಇದೆಲ್ಲ ಬೀಟ್ ಮಾಡಿ ಮುಂದೆ ಹೋಗ್ತಾರೆ ಅಂತ. ಪಂಚಮಹಾಯಜ್ಞ ಮಾಡಿದವರಿಗಿಂತ ಮೇಲೆ ಹೋಗ್ಬಿಡ್ತಾರೆ. ಆದ್ರಿಂದ ಅದು ಶ್ರೇಷ್ಠ. ಒಬ್ರು 20 ಬರೀತಾರೋಪ್ಪ, ಕೇಳಿ ನೆನ್ಪಿಟ್ಕೊಂಡ್ಬಿಡ್ತಾನೆ. ಯಾರು ಶ್ರೇಷ್ಠ ನೋಡೋದಕ್ಕೆ 20 ಬರೀದಾನೆ ಪಾಪ ಗ್ರೇಟ್ ಅಂತ ಹೇಳಿದ್ರೆ 20 ಬೇಸಿ ಓದಿದ್ದಾರೆ ಅಂದಾಗ ಆಗುತ್ತೆ ಅಷ್ಟೇ. 20 ಓದಿದ್ದಾರೆ ಅಂತ ಹೇಳಿದ್ರೆ ಜಾಣ ಆಗ್ತಾನ ದಡ್ಡಾಗ್ತಾನ, ಜಾಣ ಅಂತ ಕರೆಯೋದಿಲ್ಲ. ಆದ್ರಿಂದ ಎಷ್ಟು ಮಾಡ್ತಾನೆ ಮುಖ್ಯ, ಕ್ವಾಲಿಟಿ ಮುಖ್ಯ. ಕ್ವಾಲಿಟಿ ವೈಸ್ ತಗೊಂಡಾಗ ಯತಿಗಳು ಪಂಚಮಹಾಯಜ್ಞ ಮಾಡದೆ ಹೋದ್ರೂ ಕೂಡ ಜ್ಞಾನಾಧಿಕಾರ ಜಾಸ್ತಿ ಇರೋದ್ರಿಂದ ಅವ್ರೇನಾಗ್ತಾರೆ, ಗೃಹಸ್ಥರಿಗಿಂತ ಉತ್ತಮರಾಗ್ತಾರೆ. ಇದು ಅದು ಮುಖ್ಯವಾದ ಕಾರಣ. ಯತಿಗಳಿಗೆ ಮಹಾಪ್ರಾಧಾನ್ಯ ಯಾತಕ್ಕೆ ಬಂತು ಅಂದ್ರೆ ಜ್ಞಾನಾಧಿಕಾರ ಜಾಸ್ತಿ ಮಾಡೋರು ಅಂತ ಹೇಳಿ. ಅದ್ ಹ್ಯಾಕ್ ಜ್ಞಾನಾಧಿಕಾರ ಜಾಸ್ತಿ ಮಾಡ್ತಾರೆ ಅಂದ್ರೆ, ಗೃಹಸ್ಥಾಶ್ರಮ ಕೆಲವು ಕಂಪಲ್ಸರಿ ಕೆಲಸ ಮಿಸ್ ಬಿಟ್ಬಿಡ್ತಾರ ಅವ್ರೀಗ. ಒಬ್ಬ ಮೇಲೆ ಶ್ರಾದ್ದ ಇದೆ ಅಂತ ತಿಳ್ಕೊಬೋಣ, ಅದು ಪಾಠ ಪ್ರವೇಶನ ತಗೊಂಡ್ಬಿಟ್ಟು ಶ್ರಾದ್ದ ಬಿಡಾಗಿಲ್ಲ, ಶ್ರಾದ್ದ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಅದನ್ನ ಅದಕ್ಕೆ ಕ್ಲಾಶ್ ಆಗದಂತೆ ಮಾಡ್ಕೋಬೇಕು ಹೊರತು ಅದು ಬಿಟ್ಟು ಮಾಡಕ್ ಬರೋದಿಲ್ಲ. ಯತಿಗಳಾಗ್ಬಿಟ್ಟು ಸಾಧ್ಯ ಇಲ್ಲ, ಆ ಟೈಮ್ ಉಳಿತವ್ರಿಗೆ ಜ್ಞಾನಕಾರಿಗೆ ಜಾಸ್ತಿ ಅವಕಾಶ ಸಿಕ್ತು. ಸನ್ಯಾಸ ತಗೊಳ್ಬೇಕಾದ್ದೇ ಅದಕ್ಕೆ ಅಂತ ಹೇಳ್ತಾರೆ. ಚಾಂದೋಗ್ಯದಲ್ಲಿ ಸನ್ಯಾಸ ಯಾತಕ್ಕೆ ತಗೋಬೇಕು ಅಂದ್ರೆ ಯಾವ ಡಿಸ್ಟರ್ಬೆನ್ಸ್, ಸೂತಕಾದಿಗಳು ಬರೋದಿಲ್ಲ ಯತಿಗಳಿಗೆ, ವೃದ್ಧಿ ಇಲ್ಲ, ಸೂತಕ ಇಲ್ಲ, ಶ್ರಾದ್ದಾದಿಗಳಿಲ್ಲ, ಅತಿ ಸತ್ಕಾರ ಮಾಡಬೇಕು ಅಂತಿಲ್ಲ, ಸಂಪಾದನೆ ಮಾಡಬೇಕು ಅಂತ ಎಷ್ಟು ಟೈಮ್ ಉಳಿತವ್ರಿಗೆಲ್ಲ ಕೂಡ ಅದೆಲ್ಲ ಟೈಮ್ ಯತಿಗಳಿಗೆ ಅವರೇ ನೀರು ಸೇರ್ಕೋಬಾರ್ದು, ಅವರೇ ಅಡಿಗೆ ಮಾಡ್ಕೋಬಾರಿ. ಯಾತಕ್ಕೆ ಅದೆಲ್ಲ ಟೈಮ್ ಜ್ಞಾನಕ್ಕೆ ಹಾಕ್ಬೇಕು ಅಂತ ಹೇಳಿ ರೆಸ್ಟ್ ಒಳಕ್ಕಲ್ಲ ಅಂತ ಹೇಳಿದ್ದು. ರೆಸ್ಟ್ ಒಳಕ್ಕೆ ಹಾಕಿದ್ದಲ್ಲ, ಯಾತಕ್ಕೆ ಹಾಕಿರೋದು, ಜ್ಞಾನಕಾರಿ ಫುಲ್ ಹಾಕ್ಲಿ ಅಂತ ಹೇಳಿ. ಬುಧೋಭಿಧಾನಂ ಶ್ರವಣಂ ಬುಧೇ ತರಹ ಧ್ರುವಂ ವಿದಧ್ಯಾತ್ ವಿಮೂಕ್ಷುರಾತ್ಮನಃ ಯತಿರ್ ವಿಶೇಷಾದಿತಿ ಲೋಕಚೌತರ. ಆಚಾರ ಮಧ್ವೇಜಿನ ಮಾತು, ಯತಿರ್ ವಿಶೇಷ, ವಿಶೇಷ ಮಾಡೋದು ಎಕ್ಸಿಬಿಷನ್ ಕೊಟ್ಟಿದ್ದವ್ರಿಗೆ ಇದೆಲ್ಲ ಕೂಡ. ಅದಕ್ಕೋಸ್ಕರ ಏನ್ ಮಾಡಿದ್ ಯತ್ಯಾಸ್ತ್ರ ತಗೊಂಡ್ಬಿಟ್ರೆ ಫುಲ್ ಜ್ಞಾನ ಕಾರ್ಯ ಮಾಡಬಹುದು ಅಂತ ತಾತ್ಪರ್ಯ. ಅದು ಬಿಟ್ಟುಬಿಟ್ಟು ಬರೀ ಆಶ್ರಮ ಯತ್ಯಾಸ್ತ್ರಮ ಅಂತ ಹೇಳಿದಾಗ ಅದಕ್ಕೆ ಮಹತ್ವ ಸಹಜ ಬರೋಕ್ ಸಾಧ್ಯನೇ ಇಲ್ಲ. ಅದೇ ಗ್ರಂಥಾವಲೋಕನ ಮಾಡಲೇಬೇಕು, ಅದಕ್ಕೆ ಎಕ್ಸಿಬಿಷನ್ನೇ ಇಲ್ಲ. ಪಾಠ ಪ್ರವಚನ ಬಂತು, ಪಾಠ ಹೇಳೋದು ಅಂತ ತಿಳ್ಕೊಬೋಣ. ಪಾಠ ತಿಳ್ಕೊಂಡ್ರೆ ಪಾಠ ಹೇಳಬಾರ್ದು ಅಂತೇನಲ್ಲ, ಇದು ಕ್ಲಾಶ್ ಮಾಡ್ಕೋಬಾರ. ಇವತ್ತು ಪಾಠ ಇದೆ ಆದ್ರೆ ಸಾಧ್ಯ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಬಾರ್ದು. ಮಾಡೇ ಮಾಡ್ಬೇಕು ಅಷ್ಟೇ ಹೊತ್ತು, ಮಾಡ್ಲಿ ಗ್ರಂಥಾವಲೋಕ ಇಲ್ಲದ ದಿವಸನೇ ಇಲ್ಲ. ಏನಿಲ್ಲ, ಮಾಡಬಾರ್ದು ಅಂತೇನಿಲ್ಲ. ಅನಧ್ಯಯನ ಅಂತ ಯಾತಕ್ಕೆ ಮಾಡಿದ್ದಾರಂದ್ರೆ ಅದಕ್ಕೆ ಟೈಮ್ ಮಾಡ್ಕೊಳ್ಳಿ ಎಂಬ ದೃಷ್ಟಿಯಿಂದ ಅಷ್ಟೇ. ಅನಧ್ಯಯನದ ಕಾನ್ಸೆಪ್ಟ್ ಅವತ್ತು ಬಿಡ್ಲಕ್ಕೆ ಅವಕಾಶ ಇದೆ ಅಂತ ಹೇಳೋ ದೃಷ್ಟಿಯಿಂದ ಬಿಡ್ಲೇಬೇಕು ಅಂತ ನಿಯಮ ಅಲ್ಲ. ಆಗ ಅನಧ್ಯಾಯ ಎರಡು ಮಾಡಿಬಿಟ್ರು, ಪಾಡ್ಯ ಇದೆ, ಟೋಟಲ್ ಅನಧ್ಯಾಯ. ಯಾವ ಕಾಲಕ್ಕೂ ಪಾಠ ಪ್ರವಚನ ಆಗಬಾರದು. ಇನ್ನೂ ಕೆಲವು ಅನಧ್ಯಯ ವೇದಗಳಿಗೆ ಮಾತ್ರ ಅನಧ್ಯಯನ, ಅಷ್ಟಮಿ ಇತ್ಯಾದಿಗಳು ವೇದಾಧ್ಯಯನಕ್ಕೆ ಅನಧ್ಯಯನ. ಇನ್ನೂ ಕೆಲವು ಗ್ರಂಥಗಳು ಎರಡು ಭಾಗ, ಮತ್ತೆ ಸೂತ್ರ ಪ್ರಸ್ಥಾನ ಬೇರೆ, ಶ್ರುತಿ ಪ್ರಸ್ಥಾನ, ಗೀತಾ ಪ್ರಸ್ಥಾನ. ಗೀತಾ ಪ್ರಸ್ಥಾನಾದಿ ಗ್ರಂಥಗಳಿಗೆ ಮಹಾಭಾರತ ಅನಧ್ಯಯನೇ ಇಲ್ಲ ಅಂತ ಹೇಳ್ಬಿಟ್ರು. ಪಾಠ್ಯ ಕೂಡ ಓದ್ಬೋದು ಅಂತೇಳಿ ಅದನ್ನು ನಾರಾಯಣ ಪಂಡಿತ ಆಚಾರ್ಯ ಬರೀತಾರೆ. ಗೀತಾ ಭಾಷ್ಯಾದಿ ಕಂಚೈವ ಸಟೀಕಮಿ ಚಾಭ್ಯಸೆ ತನಧ್ಯಾಯೇಶು, ಯೋಗ ದೀಪಿಕದಲ್ಲಿ ಅವ್ರ ಮಾತು. ಗೀತಾ ಭಾಷ್ಯಾದಿಗಳಿಗೆ ಅನಧ್ಯಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ರೀತಿಯ ವೆರೈಟಿ ಉಂಟಾದ್ರಿಂದ ಈ ಪಿತೃಕಾರ್ಯದ ಅನಧ್ಯಯನ ಅಂತ ಕೇಳಿದ್ರೆ ಅಷ್ಟೇ ಅನಧ್ಯಯನ. ಆ ಕಾಲಕ್ಕೆ ಮಾಡಬೇಕಾಗಿಲ್ಲ, ಆ ಕಾಲ ಈ ಮುಖ್ಯವಾದ ಕಾಲವನ್ನು ಪಾಲಿಸಲೇಬೇಕಾದ್ರಿಂದ ತತ್ಪೂರ್ವ ಮಾಡಬಹುದು, ಆಮೇಲೆ ಬೇಕಾದ್ರೆ ಮಾಡಬಹುದು, ಏನೋ ದೋಷ ಇಲ್ಲ. ಆದರೆ ಪೂರ್ತಿ ಬಿಡೋದೊಂದು ಸರಿಯಲ್ಲ. ಇವತ್ತು ಅನಧ್ಯಯ ಅದು ಮಾತ್ರ ನೋಟ್ ಮಾಡಿಬಿಡ್ತು, ನಿತ್ಯ ಅನಧ್ಯಯ ಇವರಿಗೆ ಪಾಪ. ಅವತ್ ಮಾತ್ರ ಸ್ಪೆಷಲ್ ಅನಧ್ಯಯ ನೋಟ್ ಮಾಡಿಕೊಟ್ರೆ ಆಫೀಸ್ ಕೆಲಸ ಸಿಗದಿದ್ದವರು ಹಾಲಿಡೇ ಕೊಟ್ ಪಡಿ ಏನರ್ಥ? ಕೆಲ್ಸಕ್ಕೆ ಹೋದ್ರೆ ಹಾಲಿಡೇಗೆ ವರ್ಕ್ ಆಗೋದು ಯಾವಾಗ? ಕೆಲ್ಸಕ್ಕೆ ಹೋಗ್ತಿದ್ರೆ ನಿತ್ಯ ರಜಾ ಅಂತಾರಲ್ಲ ಹಾಗಾಗುತ್ತೆ. ದೇಧಾಪಿ ಕರ್ಮಾಧಿಕಾರಿಭ್ಯ ಜ್ಞಾನಾಧಿಕಾರಿಣ ಅತಿಶಯಾಭಾವೇ ಜ್ಞಾನಶೈವ ಅತಿಶಯಾಭಾವ ಪ್ರಸಂಗಾತ್ ಸಮರ್ಥನೀಯಮೇದ. ಅದೇ ಹೇಳಿಲ್ಲ, ಔಷಧಿ ಶಾಪಲ್ಲಿ ಔಷಧಿ ಕೊಡ್ತಾರೆ, ಡಾಕ್ಟರ್ ಔಷಧಿ ಯಾವುದು ಅಂತ ಹೇಳ್ತಾರೆ. ಇದೊಂದು ಜ್ಞಾನ ಕಾರ್ಯ, ಅದು ಕರ್ಮ ಕಾರ್ಯ. ಅದು ಏನು ಕೇಳಿದ್ ಕೊಡ್ತಾರೆ ಅಷ್ಟೇ, ಅವ್ರು ಏನು ಇಲ್ಲೇ ಇಲ್ಲ. ಇವ್ರು ಇದು ತಗೋಬೇಕು ಹೇಳ್ತಾರೆ, ಇದು ಸೆಲೆಕ್ಟ್ ಮಾಡೋ ಬುದ್ಧಿ ಅವರಿಗಿಲ್ಲ. ಯಾರಿಗಿದು ಔಷಧಿ ಇಟ್ಕೊಟ್ಟಿದ್ದಾರೆ, ಯಾರಿಗ್ಯಾರು ಡಾಕ್ಟರ್ ತಗೋಬನ್ನಿ ಅಂತ ಹೇಳ್ತಾರೆ. ಅವನು ಕೊಡಬಾರದು, ಕೊಟ್ಟಿದ್ರು ಕೊಡಬಾರದು, ಹೆಚ್ಚು ಕಡಿಮೆ ಅವ್ನು ಜವಾಬ್ದಾರ ಆಗ್ತಾನೆ. ಗೊತ್ತಾಯ್ತಾ? ಅವ್ರ ಕೈಲೇ ಬರಬೇಕು. ಆ ಅರ್ಥದಲ್ಲಿ ಕರ್ಮಾಧಿಕಾರಿ ಜ್ಞಾನಾಧಿಕಾರಿ ಅನ್ನೋದಕ್ಕೆ ಅನೇಕ ರೀತಿಯಲ್ಲಿ ಉತ್ತರ ಇದೆ. ಪ್ರಕೃತ ಜ್ಞಾನಾಧಿಕಾರಿಷು ದೇವರ್ಷಿ ಮಾನುಷೇಶು ಮನುಷ್ಯಾಹ ಆಶ್ರಮ ಭೇದ ಭಿನ್ನ ಏವ ವಿಷಯ. ಪ್ರಕೃತ ಜ್ಞಾನಾಧಿಕಾರಿಗಳಲ್ಲಿ ದೇವ ಋಷಿ ಮಾನುಷೇಶು, ದೇವ ಋಷಿ ಪಿತೃಪ ಅಂತ ಇಜ್ಜನ ತಗೋತಾರೆ. ಇವರು ಕಲಿಯುಗದಲ್ಲಿ ಪಿತೃಪ ಇಲ್ಲೇ ಇಲ್ಲ, ಚಕ್ರವರ್ತಿಗಳು ಸಿದ್ಧಕ್ಷತ್ರ ಚಕ್ರವರ್ತಿಗಳು ರೂಲ್ಡ್ ಔಟ್ ಇಲ್ಲೇ ಇಲ್ಲ. ದೇವ ಋಷಿ ಮಾನುಷೇಶು ಮನುಷ್ಯಾಹ ಆಶ್ರಮ ಭೇದ ಭಿನ್ನ ಏವ ವಿಷಯ. ಆಶ್ರಮ ಭೇದ ಭಿನ್ನರಾಗಿದ್ದಾರೆ ಮನುಷ್ಯರು. ಇದರಲ್ಲಿ ಪ್ರಶ್ನೆ, ಕಿಂ ಸರ್ವೇಪಿ ಮೋಕ್ಷೇ ಸಮಾಹ ಉತ ಕಶ್ಯಚಿತ್ ಉತ್ತಮತ್ವವಿದೆ ಸಂದೇಹ. ಈ ಗೃಹಸ್ಥಾಶ್ರಮಗಳು ಮೊದಲಾದ ಆಶ್ರಮಗಳಲ್ಲಿ ನಾಲ್ಕು ಆಶ್ರಮದವರಿಗೂ ಕೂಡ ಒಂದೇ ರೀತಿಯಲ್ಲಿ ಮೋಕ್ಷನೋ, ಅದರಲ್ಲಿ ತಾರತಮ್ಯ ಉಂಟು ಅಂತ ಪ್ರಶ್ನೆ. ದ್ವೇಧಾಪಿ ದರ್ಶನಂ ಸಂದೇಹ ಬೀಜಂ, ಎಲ್ಲ ರೀತಿಯಾಗ ಚಾನ್ಸಸ್ಸು ಇದೆ. ತತ್ರ ಗೃಹಸ್ಥೋ ಮುಕ್ತೋ ಉತ್ತಮ ಐತಿ ಪೂರ್ವ ಪಕ್ಷ. ಉತ್ತಮ ಅಧಿಕಾರಿ ಗೃಹಸ್ಥ, ಉತ್ತಮ ಅಧಿಕಾರಿ ಮೋಕ್ಷದಲ್ಲೂ ಅವನೇ ಅಂತ ಪೂರ್ವ ಪಕ್ಷೀಯ ವಾದ. ಯಾಕೆ? ತಸ್ಯ ಸರ್ವ ಸತ್ಕರ್ಮ ಸು ಅಧಿಕಾರಿತ್ವ. ಸರ್ವ ಸತ್ಕರ್ಮ ಮಾಡೋದಕ್ಕೆ ಅಧಿಕಾರ ಇರೋದು ಯಾರಿಗೆ ಅಂದ್ರೆ ಅವರಿಗೆ. ಯತಿ ಪುಣ್ಯವಚನ ಕೂಡ ಆಗಿಲ್ಲ ಯತಿಗಳು, ಎಷ್ಟು ಮೈನಸ್ ಪಾಯಿಂಟ್ ಗೊತ್ತಾ? ಡೈರೆಕ್ಟ್ ಯಜ್ಞಯಾಗ ಮಾಡ ನಿರಗ್ನಿ ಕ್ರಿಯ ಬೇಕಾಷ್ಟು ಮೈನಸ್ ಪಾಯಿಂಟ್ಗಳು. ಆದ್ರೆ ಜ್ಞಾನದ ಪ್ಲಸ್ ಪಾಯಿಂಟ್ ಇದೆ. ಇವನೇನು ಹೇಳ್ಕೊಂಡ ನೋಡಿ ಎಷ್ಟೊಂದು ಮಾಡ್ತೀನಿ ನಾನು, ಅದು ನಾನೇ ಸೆಟ್ ಅಂತ ಕ್ಲೇಮ್ ಮಾಡಬಹುದು. ಅದಕ್ಕೆ ಹೇಳ್ತಾರೆ, ತಶ್ಚ ಸರ್ವ ಸತ್ಕರ್ಮಸು ಅಧಿಕಾರಿತ್ವ ನಹಿ ನಹಿ ಅನ್ಯಾಶ್ರಮಿಣಾಂ ಕೃತ್ವಾದಿ ಅಧಿಕಾರೋಸ್ತಿ. ನೋಡಿ, ಬೇರೆ ಆಶ್ರಮದವರು ಯಜ್ಞಯಾಗಾದಿ ಮಾಡಾಗಿಲ್ಲ, ಅವರು ಬ್ರಹ್ಮಚಾರಿ ಮಾಡಾಗಿಲ್ಲ, ಅವ್ರು ಮದುವೆ ಆಗಿಲ್ಲ, ಆಮೇಲೆ ಯತಿಗಳಾಗಿಲ್ಲ, ಅವರಿಗೆ ಹೆಂಡತಿ ಇಲ್ಲೇ ಇಲ್ಲ, ಬಹಳ ಸ್ಪರ್ಶ ಊರಲ್ಲೇ ಇಲ್ಲ, ಎಲ್ಲ ಮಿಸ್ ಆಯ್ತು. ಗೃಹಸ್ಥನಿಗೆ ಮಾತ್ರ ಚಾನ್ಸ್ ಇರೋದು. ಅದಕ್ಕೆ ನಹಿ ಅನ್ಯಾಶ್ರಮಿಣಾಂ ಕೃತ್ವಾದಿಷು ಅಧಿಕಾರೋಸ್ತಿ ಕಿಂಚ ಛಂದೋ ಗೋಪನಿಷದಿ ಗೃಹಸ್ಥಾಶ್ಯವ. ಇನ್ನು ಭಾರಿ ಊರ್ಭೂಷಗಳು ಶ್ರಾದ್ದ ಮಾಡಬೇಕಾಗಿದೆ, ಹೆಂಡತಿ ಒಳಗಿಲ್ಲ, ಗೊತ್ತಾಯ್ತಿಲ್ಲ, ಭಾರಿ ಸಮಸ್ಯೆಗಳು ಉಂಟು. ಶ್ರಾದ್ದಕ್ಕೆ ಹೋಗೋರಿದ್ದಾನೆ, ಅವ್ರಿಗೆ ಹೆಂಡತಿ ಒಳಗಿಲ್ಲ, ಗೊತ್ತಾಯ್ತಿಲ್ಲ, ನಿಯಮಗಳುಂಟು, ಅಲ್ಲಿ ಪಾಲನೆ ಮಾಡ. ಕರ್ತೃಗಿಂತ ಭೋಕ್ತೃ ನಿಯಮ ಜಾಸ್ತಿಗಳು ಶ್ರಾದ್ದದಲ್ಲಿ, ಭೋಕ್ತೃ ನಿಯಮ ಕರ್ತೃ ನಿಯಮಕ್ಕಿಂತ ಜಾಸ್ತಿ ಉಂಟು, ಗೊತ್ತಾಯ್ತಾ? ಅವನಿಗೆ ಇಬ್ಬರು ಕೂಡ ಇದು ಮಾಡ್ಬೇಕಂತೆ. ಯಾವಾಗ ಸಾಕು ಬೇರೆ ಕರೆದು ಬಿಡ್ತಾರೆ, ಇವೆಲ್ಲ ಇದಕ್ಕೆಲ್ಲ, ಬರೀ ಊಟಕ್ಕೆ ಹೋಗೋರಿಗೆಲ್ಲ ಪೂರ್ವಭೋಜ ಭುಕ್ತ ಅವ್ರಿಗೆ ಕೊಡೋರಿ ನಿಯಮಗಳು. ಉಳಿದವ್ರಿಗೆ ಯಾವ ನಿಯಮನೂ ಇಲ್ಲ, ಅವರಿಗೆ ಮಾತ್ರ ಭಾರಿ ನಿಯಮಗಳು. ಯಾವಾಗ ಸಾತ್ವಕ್ಕೆ ಏನಾದ್ರು ಕರೆದು ಬಿಡ್ತಾನೆ, ಆಗಿನಿಂದ ಅವನು ಅನುಷ್ಠಾನ ಮಾಡಬೇಕು, ಶುರು ಮಾಡಬೇಕು. ಅನೇಕ ನಿಯಮಗಳನ್ನು ಆಹ್ವಾನಿತನೂ ಮಾಡಬೇಕು, ಆಹ್ವಾನ ಮಾಡೋನು ಮಾಡಬೇಕು, ಅದು ಪದ್ಧತಿಗಳು. ಅದಕ್ಕೆ ಏನು ಅಧಿಕಾರ ಇದೆ? ಅಗ್ನಿಕಾರ್ಯ ಬೇಡ, ಯಜ್ಞಯಾಗಾದಿ ಅಷ್ಟೇ ಮಾಡೋದು ಅವನಷ್ಟೇ. ಇನ್ಯಾವ ಅಶ್ವೇದಾದಿಯಾಗ ಮಾಡಾಗಿಲ್ಲ, ವೈಷ್ಣವ ಮಾಡಾಗಿಲ್ಲ. ಫಸ್ಟ್ ಆಫ್ ಆಲ್ ಬ್ರಹ್ಮಚಾರಿ ವೈಷ್ಣವ ಅಧಿಕಾರ ಕೂಡ ಇಲ್ಲ, ಅದು ಅಗ್ನಿಕಾರ್ಯ ಬೇರೆ. ಅಗ್ನಿಕಾರ್ಯ ಬೇರೆ, ವೈಷ್ಣದೇವ ಬೇರೆ. ಅಗ್ನಿಕಾರ್ಯ ಒಂದು ಮಿನಿಮಮ್ ಅಗ್ನಿಹೋತ್ರ ಅಷ್ಟೇ, ಅದು ಬಿಟ್ಟರೆ ಯಾವುದಕ್ಕೆ ಅಧಿಕಾರ ಇಲ್ಲ. ಅಗ್ನಿಕಾರ್ಯ ಒಂದು ಬಿಟ್ಬಿಟ್ರೆ ಯಾವುದಕ್ಕೂ ಇಲ್ಲ, ಆಗೋಯ್ತು ಅಷ್ಟೇ. ಬ್ರಾಹ್ಮಣ ಅಗ್ನಿ ಬಿಟ್ಟಿರಬಾರ್ದು ಎಂಬ ಕಾರಣಕ್ಕೆ ಅದು ನಿಯಮ ಅಷ್ಟೇ, ಇನ್ಯಾವುದೂ ಇಲ್ಲ. ಭೂರಿ ಭೋಜನ ದೋಷ ಇಲ್ಲ ಅಂತ ಹೇಳಿದ್ದಲ್ಲ, ಈಗ ಭೂರಿ ಭೋಜನ ದೋಷನೇ ಇಲ್ಲ. ಯಾರು ಬೇಕಾದ್ರೆ ಕರೆ, ಯಾರು ಬೇಕಾದ್ರೆ ಕೊಡ್ಬೋದು, ಏನು ದೋಷ ಇಲ್ಲ. ಊಟ ಮಾಡೋ ಶಕ್ತಿ ಇದ್ರೆ ಆಯ್ತು ಅಷ್ಟೇ, ಭೇದಾಪಿ ದರ್ಶನ, ಬೇರೆ ಯಾವ ಕಂಡೀಷನ್ಸ್ ಇಲ್ಲ. ಮುಂದೆ ಹೇಳ್ತಾರೆ, ತಸ್ಯ ಸರ್ವ ಸತ್ಕರ್ಮಸು ಅಧಿಕಾರಿತ್ವ. ಅದಕ್ಕೆ ಗೃಹಸ್ಥಾಶ್ರಮಿ ಆಗೋದಕ್ಕೆ ಹೆಮ್ಮೆ ಪಡ್ಬೇಕು, ಅದಕ್ಕೆ ಎಲ್ಲ ಮಾಡೋ ಅವಕಾಶ ನನಗಿದೆ. ಆದ್ರಿಂದಾಗಿನೆ ಎಷ್ಟು ನಿಯಮ ಬಂತು, ಪೂರ್ಣ ಪುಣ್ಯ ಸಂಪಾದನೆ ಮಾಡಿ ಬರುತ್ತಲ್ಲ ಸರಿಯಾಗಿ ಮಾಡ್ಕೊಂಡ್ರೆ, ಅದು ಬಿಟ್ಟುಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪುಣ್ಯ ಹೋಗ್ತಾನೆ ಬರುತ್ತೆ. ನೈ ಅನ್ಯಾಶ್ರಮಿಣಾಂ ಕೃತ್ವಾದಿಷು ಅಧಿ ಕರ್ತ್ವಾದೋ ಅಧಿಕಾರೋಸ್ತಿ ಕಿಂಚ ಛಂದೋಗೋಪನಿಷದಿ ಗೃಹಸ್ಥಶೈವ ಮೋಕ್ಷ ಉಪಸಂಹಾರ ಕ್ರಿಯತೆ. ಮೇಲ್ನೋಟಕ್ಕೆ ಗೃಹಸ್ಥನಿಗೆ ಮೋಕ್ಷ ಬರೀತಿ ಕಾಣುತ್ತೆ, ಕೋಟ್ ಮಾಡಿದ್ರಲ್ಲ, ಕುಟುಂಬಿ ಶುಚೋ ದೇಶ ಇತ್ಯಾದಿ ವಾಕ್ಯದ ಛಂದೋಗೋಪನಿಷತ್ತಿನ ವಾಕ್ಯ ಅದು. ಆಚಾರ್ಯ ಕುಲಾತ್ ಪೂರ್ತಿ ವಾಕ್ಯ ಕೋಟ್ ಮಾಡ್ತಾರೆ, ಆಚಾರ್ಯ ಸ್ವಲ್ಪ ಕೋಟ್ ಮಾಡಿದ್ರು ಪೂರ್ತಿ ಕೋಟ್ ಮಾಡ್ತಾರೆ. ಆಚಾರ್ಯ ಕುಲಾತ್ ವೇದಮಧೀತ್ಯ ಯಥಾವಿಧಾನಂ ಗುರೋಹೋ ಕರ್ಮಾತಿಶೇಷೇಣ ಏನಿದೆ ಅಭಿಸಮಾವೃತ್ಯ ಕುಟುಂಬೇ ಶುಚೌ ದೇಶೇ ಸ್ವಾಧ್ಯಾಯಂ ಅಧೀಯಾನೋ ಧಾರ್ಮಿಕಾನ್ ವಿಧದತ್ ಆತ್ಮನಿ ಸರ್ವೇಂದ್ರಿಯಾಣಿ ಪ್ರತಿಷ್ಠಾಪ್ಯ. ಆಮೇಲೆ ಅಹಿಂಸಾ ಅಹಿಂಸನ್ ಸರ್ವಾಣಿ ಭೂತಾನಿ ಅನ್ಯತ್ರ ತೀರ್ಥೇಭ್ಯ ಸಖಲು ಏವಂ ವರ್ತಯನ್ ಯಾವದಾಯುಷಂ ಬ್ರಹ್ಮಲೋಕಂ ಅಭಿ ಸಂಪದ್ಯತೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಇತಿ. ಫುಲ್ ಕೊಟೇಶನ್ ಅದು. ಆಚಾರ್ಯ ಕುಲಾತ್ ವೇದಮಧೀತ್ಯ, ಮತ್ತು ಬ್ರಹ್ಮಚಾರಿ ಆಗಬೇಕು. ವೇದಾಧ್ಯಯನ ಮಾಡಿದರೆ ಬ್ರಹ್ಮಚಾರಿ ಆಗ್ತಾನೆ, ಗುರುಗಳ ಮೂಲಕನೇ ವೇದವನ್ನು ಅಧ್ಯಯನ ಮಾಡಬೇಕು. ಯಥಾವಿಧಾನಂ ವಿದ್ಯುಕ್ತವಾಗಿ ಮಾಡಬೇಕು. ಗುರೋಹೋ ಕರ್ಮ ಅತಿಶೇಷೇಣ ಅಭಿಸಮಾವೃತ್ಯ, ಸಮಾವರ್ತನ ಮಾಡ್ಕೋಬೇಕು. ಆಮೇಲೆ ಸಮಾವರ್ತನ ಅಂದ್ರೇನು? ಗುರುಕುಲದಿಂದ ವಾಪಸ್ ಬರೋದು, ಸಮಾವರ್ತನ ಸಂಸ್ಕಾರ. ಅದಾದ್ಮೇಲೆ ಕುಟುಂಬಿ ಶುಚೌ ದೇಶಿ, ಕುಟುಂಬಿಯ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ಬ್ರಹ್ಮಚಾರಿ ಆಗಬೇಕು, ಸಮಾವರ್ತನ, ಗೃಹಸ್ಥಾಶ್ರಮ. ಶುಚೌದೇಶೆ, ಒಳ್ಳೆ ಜಾಗದಲ್ಲಿ ವಾಸ ಮಾಡಬೇಕು. ಸ್ವಾಧ್ಯಾಯ ಮಧೀಯಾನ, ಏನು ಓದಿರ್ತಾನಲ್ಲ ಅದನ್ನು ಮನನ ಮಾಡೋದು, ನಿತ್ಯ ಓದೋದು ಸ್ವಾಧ್ಯಾಯ ಅಂತ ಕರೀತಾರೆ. ಧಾರ್ಮಿಕಾನ್ ವಿಧದ, ಉಳಿದವರು ಧಾರ್ಮಿಕರನ್ನಾಗಿ ಮಾಡಬೇಕು, ಉಳಿದವರನ್ನ ಜವಾಬ್ದಾರಿ ಇದೆ ಆತನಿಗೆ. ವಿಧದತ್ ಆತ್ಮನಿ ಸರ್ವೇಂದ್ರಿಯಾಣಿ ಪ್ರತಿಷ್ಠಾಪ್ಯ, ದೇವರಲ್ಲೇ ಎಲ್ಲಾ ಇಂದ್ರಿಯಗಳನ್ನು ದೇವರಲ್ಲೇ ಹಾಕೊಂಡೇ ಜೀವನ ಮಾಡಬೇಕು. ಅಹಿಂಸನ್ ಸರ್ವಾಣಿ ಭೂತಾನಿ, ಯಾವ ಪ್ರಾಣಿಗಳಿಗೂ ಹಿಂಸೆ ಉಂಟು ಮಾಡಬಾರದು. ಅನ್ಯತ್ರ ತೀರ್ಥೇಭ್ಯ ಸಖಲು ಏವಂ ವರ್ತಯನ್ ಯಾವದಾಯುಷಂ ಬ್ರಹ್ಮಲೋಕಂ ಅಭಿಸಂಪದ್ಯತೆ ನಾ ಪುತೆ ನಚ ಪುದರಾವರ್ತತೆ ನಚ ಪುದರಾವರ್ತತೆ ಅಂತ ಹೇಳ್ತಾ ಅವರು ಆ ರೀತಿ ಬದುಕಬೇಕಾದ ನಿಯಮ ಅಂತ ಹೇಳಿ ಅಂಥವನೇ ಮೋಕ್ಷ ಅಂತ ಹೇಳಿಬಿಟ್ರು. ಈಗ ಹೇಗೆ ಓದ್ಕೊಂಡಾಯ್ತು, ಅಂಥವನೇ ಮಾತ್ರ ಮೋಕ್ಷ ಅಂತ ಸೇರಿಸ್ಕೊಂಡ್ರೆ ತಪ್ಪು. ಅವನಿ ಮೋಕ್ಷ ಅಂತ ಅರ್ಥ, ಅದು ಕರೆಕ್ಟೇ, ಅವನಿ ಮಾತ್ರ ಎಂಬ ಅರ್ಥ ಅಲ್ಲಿಲ್ಲ. ಅದನ್ನು ಕೇಳೋದಕ್ಕೆ ಹೊಟ್ಟಿದ್ದಾನ ಅವನೀಗ. ಇತಿ ತೇನ ಜ್ಞಾಯತೆ ಗೃಹಸ್ಥಶೈವ ಮುಕ್ತೌ ಅಧಿಕಾಯ ಆಧಿಕ್ಯಮಿತಿ ನೀ ಆಧಿಕ್ಯಾಭಾವೇ ಸರ್ವೇಶಾಮಿ ಮೋಕ್ಷೇ ಸಮಾನೆ ವಿಶಿಷ್ಯೋಕ್ತಿ ಯುಕ್ತ. ಇಷ್ಟೆಲ್ಲ ಗೃಹಸ್ಥನಿಗೆ ಒತ್ತು ಹೇಳಿದ ಮೇಲೆ ವಿಶೇಷ ಇರಬೇಕು ಅಂತ ಆಯ್ತಲ್ಲ, ಸುಮ್ಸುಮ್ನೆ ಯಾಕೆ ಹೇಳ್ತಾರೆ. ಉಪಸಂಹಾರಾಚ ತಾತ್ಪರ್ಯ ಅವಗಮ್ಯತೆ, ಉಪಸಂಹಾರ ನಚ ಪುನರಾವರ್ತತೆ ಅಂತ ಒತ್ತು ಹೇಳಿದ ಮೇಲೆ ಎರಡು ಸರ್ತಿ ಹೇಳ್ತಾರೆ ಉಪಸಂಹಾರ. ನಚ ಪುನರಾವರ್ತತೆ ನಚ ಉಪಸಂಹಾರ ಅಭ್ಯಾಸ, ರಿಪೀಟ್ ಮಾಡಿ ಏನಂತಾರೆ ಅದನ್ನ ಅಭ್ಯಾಸ ಅಂತ ಕರೀತಾರೆ. ಅದು ಬಂದಿದೆ. ತತಃ ಕರ್ಮಿಣಾಮೇವ ಉತ್ತಮತ್ವ ಅತರ ಜ್ಞಾನಂ ಅತಿಶಯಿತಮಿತಿ. ಆಯ್ತಪ್ಪ ಹೂ ಅಂತ ಹೇಳಿಬಿಟ್ರೆ ನೋಡಿದ್ರೆ ಕರ್ಮ ದೊಡ್ಡದಾಯ್ತಂತಲ್ಲ, ಆಗಿದ್ರೆ ಜ್ಞಾನಕ್ಕೆ ದೊಡ್ಡದಾಗಲಿಲ್ಲ, ಕರ್ಮನೇ ದೊಡ್ಡದಾಯ್ತಲ್ಲ, ಹೀಗಾಗಿ ಕರ್ಮಕ್ಕೆ ಪ್ರಾಧಾನ್ಯ ಕೊಡೋಣ ಅಂದ್ರೆ ಅದು ಉತ್ತರ ಕೊಡಬೇಕೀಗ ಹೇಳ್ತಾರೆ. ಸಿದ್ಧಾಂತ ಸೂತ್ರಂ ಪಠಿತ್ವಾ ವ್ಯಾಚೆಷ್ಟೇ ಕೃಷ್ಣೇ ಯತೇರೇವ ಸರ್ವಾಶ್ರಮೇಶು ಉತ್ತಮತ್ವ ಮನಗೃಹಿಣಃ. ಯತಿಗಳಿಗೆ ಉತ್ತಮತ್ವ ಹೊರತು ಗೃಹಸ್ಥರಿಗಲ್ಲ. ಯಾತಕ್ಕೆ ಹೆಚ್ಚು ಜ್ಞಾನ ಕಾರ್ಯ ಮಾಡ್ತಾರೆ, ಅದು ಬಿಟ್ಟು ಅದು ಪಾಯಿಂಟ್, ಅದನ್ನು ನೋಡಲಿಲ್ಲ ಅವನು. ಯತಿ ಮೋಕ್ಷಸ್ಯ ಗೃಹಸ್ಥ ಗೃಹಿ ಮೋಕ್ಷಾದಪಿ ಚಿರಕಾಲ ಸಾಧ್ಯತ್ವಾತ್ ಅಲ್ಪಕಾಲಾಪಾದಿತ ಸಾಧನ ಸಾಧ್ಯಾತ್ ಮೋಕ್ಷಾತ್ ಬಹುಕಾಲೀನ ಸಾಧ್ಯ ಸಾಧನಸ್ಯ ಆಧಿಕ್ಯ ನಿಯಮ. ಸರಿ ಓದ್ಕೋಬೇಕದನ್ನ. ಯತಿ ಮೋಕ್ಷಸ್ಯ ಗೃಹಿ ಮೋಕ್ಷಾದಪಿ ಗೃಹ ಯತಿ ಮೋಕ್ಷ ಗೃಹಸ್ಥ ಮೋಕ್ಷಕ್ಕಿಂತ ದೊಡ್ಡದು. ಯಾತಕ್ಕೆ ಅಂದರೆ ಚಿರಕಾಲ ಸಾಧ್ಯತ್ವಾತ್, ಮೊದಲನೇ ಕಾರಣ, ಹೆಚ್ಚು ಸಾಧನೆ ಮಾಡ್ತಾರೆ, ಹೆಚ್ಚು ಸಾಧನೆ ಮಾಡಿದ್ರೆ ಹೆಚ್ಚು ಫಲ. ಉದಾಹರಣೆ ಎಸ್ ಎಲ್ ಸಿ ಪಡೆದ ಕೆಲಸ ಸೇರಿಬಿಟ್ಟ, ಇವನು ಮಾಡಿ ಇನ್ನೂ 20-10 ವರ್ಷ ಜಾಸ್ತಿ ಓದಿ ಕೆಲಸಕ್ಕೆ ಸೇರಿದ, ನೋಡೋರಿಗೆ ಏನಿಸ್ತದೆ, ಇವನು ಭಾರಿ ಹಳ್ಳಿ ಕಡೆಗೆಲ್ಲ ಹಾಗೇನೆ, ಇವ್ರು ಓದ್ತಿರ್ತಾರಲ್ಲ, ಇವ್ನು ಕೆಲಸಕ್ಕೆ ಓದಿ ಇನ್ನು ಕೆಲಸ ಸೇರಿದಾನಾಗಲೇ ಇವ್ನು ಓದ್ತಿರೋದ ಅಂತ ಕೇಳ್ತಾರೆ. ಅವ್ರಿಗೆ ಕೆಲಸ ದೊಡ್ಡದಾಗಿ ಕಾಣಿಸ್ತದೆ, ಸಂಬಳ ಕಾಣಿಸುತ್ತೆ, ಇದು ಕಾಣಿಸೋದಿಲ್ಲ ಅವರಿಗೆ. ಆದರೆ ಎತ್ತಿಗಳಿಗೆ ಮೋಕ್ಷ ನಿಧಾನ, ಗೃಹಸ್ಥರಿಗೆ ಬೇಗ. ಆ ದೃಷ್ಟಿದ ಹೊಗಳಿದ್ದಷ್ಟೇ, ಬೇಗ ದೃಷ್ಟಿದ ಹೊಗಳಿದ್ದೆ ಹೊರತು ಹೆಚ್ಚು ಸಾಧನೆ ಮಾಡಿದವರು ಹೆಚ್ಚು ಸಿದ್ಧಿ. 10 ವರ್ಷ ಓದ್ದ ನೀವಿನಲ್ಲಿ 10+2 ಆಮೇಲೆ 2+2+3 10+2+ ಇದು ಓದ್ತಾ ಜಾಸ್ತಿ ಆದಂತೆ ಏನಾಗ್ಬೇಕು ಅವನಿಗೀಗ, ಸಂಬಳ ಜಾಸ್ತಿ ಆಗೇ ಆಗುತ್ತೆ, ಸಾಧನೆ ಜಾಸ್ತಿ ಆಗಲೇಬೇಕು. ಕರ್ಮಿಣಾಮೇವಾ ಅದು ಹೇಳ್ತಾರೆ. ಅಪಾದಿತ ಒಂದು, ಚಿರಕಾಲಾಪಾದಿತ ಒಂದು, ಎರಡನೇದು ಅಲ್ಪಕಾಲಾಪಾದಿತ ಸಾಧನ. ಇದು ಅಲ್ಪಕಾಲಾಪಾದಿತ, ಗೃಹಸ್ಥಂದು ಅಲ್ಪಕಾಲ, ಅವ್ರದ್ದು ಚಿರಕಾಲ ಹೆಚ್ಚು ಕಾಲ. ಮೋಕ್ಷ ಬಹುಕಾಲ ಬಹುಕಾಲೀನ ಸಾಧನ ಸಾಧ್ಯಸ್ಯ ಆಧಿಕ್ಯ ನಿಯಮ. ಬಹುಕಾಲೀನ ಸಾಧ್ಯ ಸಾಧನ ಸಾಧ್ಯಸ್ಯ ಆಧಿಕ್ಯ ನಿಯಮ, ಎರಡನೇ ನಿಯಮ. ಅಲ್ಪಕಾಲೀನ ಸಾಧ್ಯವಾದ ಸಾಧನ ಒಂದು, ಬಹುಕಾಲೀನ ಸಾಧ್ಯವಾದ ಸಾಧನ ಒಂದು, ಎರಡರಲ್ಲಿ ಯಾವ್ದು ದೊಡ್ಡದು ಅಂದ್ರೆ ಬಹುಕಾಲೀನ ಸಾಧ್ಯವಾದ ಸಾಧನನೇ ದೊಡ್ಡದು. ಆದ್ದರಿಂದ ಯತಿಗಳು ಹೆಚ್ಚು ಸಾಧನೆ ಮಾಡ್ತಾರೆ, ಆದ್ದರಿಂದ ಅವರಿಗೆ ಹೆಚ್ಚು ಫಲ ಅಂತ ಹೇಳ್ತಾರೆ. ಬಹುಕಾಲೀನ ಅಂದ್ರೆ ಡ್ಯುರೇಷನ್ ಜಾಸ್ತಿ ಅಂತ ಅರ್ಥ ಅಲ್ಲ, ಹೆಚ್ಚು ಕಾಲ ಜ್ಞಾನಕ್ಕೆ ಹಾಕ್ತಾರೆ ಅಂತ ಅರ್ಥ, ಅದು ಬಹುಕಾಲೀನ. ಪ್ರಶ್ನೆ ಯತೇರೇವ ಸರ್ವಾಶ್ರಮೇಶು ಉತ್ತಮತ್ವಂ ಇಷ್ಟೇಳಿ ಗೃಹಿಣಾಂ ಬಹುಕರ್ಮಾಧಿಕಾರ ಮಾತ್ರ ಸದ್ಭಾವೇಪಿ ತದಾಚರಣ ನಿಯಮಾಭಾವ. ಬಹುಕಾಲ ಬಹುಕರ್ಮಾಧಿಕರಣ ಅಧಿಕಾರ ಇದೆ, ಆದರೆ ತದ ಆಚರಣೆ ನಿಯಮಾಭಾವ, ಆಚರಣೆ ಮಾಡಲೇಬೇಕು ಅಂತ ನಿಯಮ ಕೊಟ್ಟು ಅದು ಬಿಡಬಾರದು ಅಂತ ಹೇಳಿದ್ರೆ ಪದ್ಧತಿ ಆಗೋದು. ಆಚರಣೆ ನಿಯಮ ಅಂದ್ರೇನು, ಇದು ಎಲ್ಲರೂ ಮಾಡಲೇಬೇಕಾಗಿತ್ತು, ಗೃಹಸ್ಥ ಮಾತ್ರ ಮಾಡ್ತಾನೆ, ಯತಿಗಳು ಮಾಡೋದಿಲ್ಲ ಅನ್ನೋ ಆ ನಿಯಮ ಇದ್ದಿದ್ರೆ ಸಮಸ್ಯೆ ಬರೋದು. ಗೃಹಸ್ಥನಿಗೆ ಅಷ್ಟೇ ನಿಯಮ ಹೇಳಿದ್ದೆ ಹೊರತು ಯತಿಗಳಿಗೂ ಕಾಮನ್ ಫ್ಯಾಕ್ಟರಿ ಆಗಿಬಿಟ್ಟಿದ್ರೆ ಅವ ದೋಷ ಬರೋದು ಅವ್ರಿಗೆ, ಅದು ಹೇಳಿಲ್ಲ. ಗೃಹಸ್ಥನಿಗೆ ಮಾತ್ರ ನಿಯಮ ಹೊರತು ಎಲ್ಲರಿಗೂ ಕಂಪಲ್ಸರಿ ನಿಯಮ ಅಲ್ಲ. ನಚೈವಂ ಗೃಹಿಣ ಉಪಸಂಹಾರ ವಿರೋಧ ತಸ್ಯ ದೇವತಾ ವಿಷಯತ್ವ. ಹಾಗಿದ್ರೆ ದೇವತೆಗಳು ಭಾರಿ ಶ್ರೇಷ್ಠ ಅಂತ ವಾಕ್ಯ ಕಾಣುತ್ತಲ್ಲ ಅಂತ ಕೇಳಿದ್ರೆ, ಓ ಅವರಿಗ ಅದು ಗೃಹಸ್ಥ ದೇವತೆಗಳಿಗೆ ಹೇಳಿದ್ದು ನಿಮಗಲ್ಲ ಅಂತ ಹೇಳಿಬಿಡ್ತಾರೆ. ಗೃಹಸ್ಥ ದೇವತೆಗಳು ಬೇರೆ, ಮನುಷ್ಯ ಯತಿ ಬೇರೆ, ಆಗ ಯಾರು ಶ್ರೇಷ್ಠ? ಗೃಹಸ್ಥ ದೇವತೆಗಳೇ ಶ್ರೇಷ್ಠ, ಗೃಹಸ್ಥರಾಗಿದ್ರು ಶ್ರೇಷ್ಠ, ಇದು ವಿಶೇಷ. ತಸ್ಯ ದೇವತಾ ವಿಷಯತ್ವ ತೇಷಾಂ ಸಂಪೂರ್ಣ ಗೃಹ, ಎಲ್ಲಾದರೂ ಕೂಡ ಗೃಹಸ್ಥನಿಗೆ ಯತಿಗಳಿಗಿಂತ ಜಾಸ್ತಿ ಫಲ ಅಂತ ಏನಾದ್ರು ಹೇಳಿದ್ರೆ, ತಾರತಮ್ಯದಲ್ಲಿ ಉತ್ತಮತ್ವ ಹೇಳಿದ್ರೆ ದೇವತೆಗಳ ಗೃಹಸ್ಥರು ಹೇಳಿದ್ದೆ ಹೊರತು ದಾಸರಿಂದಲೇ ಪುರಂದರ ಹೊಗಳಿದ್ ಪುರಂದರದಾಸರ ಮತ್ತೆಲ್ಲ ದಾಸರನ್ನು ಹೊಗಳಿದ್ದಲ್ಲ. ಅದು ಪುರಂದರದಾಸರಂಥವ್ರಿಗೆ ಅಪ್ಲೈ ಆಗೋ ಮಾತುಗಳೇ ಹೊರತು ಸಾಮಾನ್ಯರಿಗೆ ಆ ಮಾತು ಅಪ್ಲೈ ಆಗೋದೇ ಇಲ್ಲ. ತಸ್ಯ ದೇವತಾ ವಿಷಯತ್ವ ತೇಷಾಂ ಸಂಪೂರ್ಣ ಗೃಹಸ್ಥ ಧರ್ಮವತ್ವೇನ ತದ್ಯೋಗ್ಯತ್ವ. ಅವರಂತ ಗೃಹಸ್ಥಾಶ್ರಮ ಮಾಡೋ ಶಕ್ತಿ ಮನುಷ್ಯ ಗೃಹಸ್ಥನಿಗಿಲ್ಲ. ಅವಗೃಹಸ್ಥಾಶ್ರಮ ಟೋಟಲ್ ಆಶ್ರಮ ತಕ್ಕಂತೆ ಪೂರ್ತಿ ಮಾಡೋ ಶಕ್ತಿ ಇದೆ ಇವರಿಗೆ, ಅದಿಲ್ಲ. ಮತ್ತೆ ದೇವಾನಾಮವೇ ಯಥೇರ್ ಉತ್ತಮತ್ವ ಕಥಮಿತಿ ವಾಚ್ಯಂ. ಹಾಗೆ ದೇವತೆಗಳಿಗೆ ಯಥೆಗಳಿಂದ ಉತ್ತಮತ್ವ ಯಾಕೆ ಹೇಳ್ತೇವೆ ಅಂದ್ರೆ ಹೇಳ್ತೇವೆ ಅಂತ ಹೇಳ್ತಾರೆ. ಸಂಪೂರ್ಣ ಯತಿ ಧರ್ಮಶಾಪಿ ತೇಷ ಸದ್ಭಾವ. ಪೂರ್ತಿ ಗೃಹಸ್ಥ ಧರ್ಮನೂ ಮಾಡ್ತಾರೆ, ಪೂರ್ತಿ ಯತಿ ಧರ್ಮನೂ ಮಾಡ್ತಾರೆ ಒಂದೇ ಕಾಲಕ್ಕೆ. ಸ್ವಲ್ಪ ದಿವಸ ಯತಿಗಳಾಗಿರ್ತಾರೆ, ಸ್ವಲ್ಪ ಗೃಹಸ್ಥರಾಗಿರ್ತಾರೆ, ಆ ರೀತಿ ಅಲ್ಲ. ಮತ್ತೆ ಸ್ವಲ್ಪ ದಿವಸ ಗೃಹಸ್ಥರು ಸ್ವಲ್ಪ ಯತಿಗಳು ಅಂತಲ್ಲ. ಗೃಹಸ್ಥರಾಗಿದ್ದಾಗಲೇ ಅವರ ಅನುಸಂಧಾನ ಎಷ್ಟಿದೆ ಅಂದ್ರೆ ಯತಿಗಳಿಂದ ಮೇಲಿನ ವೈರಾಗ್ಯ ಅದರೊಳಗಿದೆ. ಗೃಹಸ್ಥನಾಗೂ ಅವರ ಅನುಸಂಧಾನ ಇಟ್ಕೊಂಡಿದ್ದಾರೆ, ಅದು ಶ್ರೇಷ್ಠವಾದ್ರಿಂದ ಅನುಸಂಧಾನ ಜಾಸ್ತಿ ಇರೋದ್ರಿಂದ ಅವರಿಗೆ ಫಲ ಜಾಸ್ತಿ. ಹಾಗಿದ್ರೆ ಯತಿಗಳು ಯಾಕೆ ಆಗ್ತಾರೆ ಭೂಲೋಕದಲ್ಲಿ ಅಂದ್ರೆ ಆಶ್ರಮದ ನಿಮಿತ್ತದಿಂದ ಅವ್ರಿಗೆ ಕಂಪಲ್ಸರಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅವರಿಗೆ. ಯತಿಗಳು ಹಾಗಲ್ಲ, ನ್ಯಾಚುರಲ್ಲೇ ಮಾಡಿಬಿಡ್ತಾರೆ ಅವ್ರಿಗೆ. ಅರ್ಥ ಆಯ್ತಾ? ಕೆಲವರಿಗೆ ನೀನ್ ಬರಬೇಕು, 10 ಗಂಟೆಗೆ ಬಾ, 5 ಗಂಟೆಗೆ ಹೋಗು, ಪೂರ್ತಿ ಬರಿ ಎಲ್ಲ ಹೇಳ್ತಾರೆ. ಕೆಲವರಿಗೆ ಹೇಳೋದಿಲ್ಲ, ಕೆಲಸ ಮುಗಿಸ್ಬಿಡ್ತಾರೆ ಅಷ್ಟೇನೆ. ಯಾತಕ್ಕೆ? ಇಷ್ಟಿದ್ರೆ ಕೆಲಸ ಮಾಡೋದು ಕಷ್ಟ ಇವನು. ಅವ್ರು ಹಾಗಲ್ಲ, ಒಂದೇ 5 ನಿಮಿಷ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವ್ದು ದೊಡ್ಡದಾಯ್ತು ಈಗ ಕೆಲಸ ಮಾಡೋದು? ಯಾತಕ್ಕೆ ಫಾರ್ಮಾಲಿಟಿ ಹೇಳ್ತಾರೆ ಅಂದ್ರೆ ಆ ಟ್ರೈನ್ ಅಪ್ ಆಗಿ ಮಾಡಲಿ ಅಂತೇಳಿ. ಟ್ರೈನ್ ಆದವರಿಗೆ ಅಪ್ಲಿಕಬಲ್ ಅಲ್ಲ. ದೇವತೆಗಳು ಗೃಹಸ್ಥರ ಆ ರೀತಿ ಇರೋದ್ರಿಂದ, ದೇವತೆಗಳು ಇನ್ವಾಲ್ವ್ಮೆಂಟ್ ಇಲ್ಲದೆ ಸಂಸಾರ ಮಾಡಕ್ಕೆ ಬರುತ್ತಾದ್ರಿಂದ ಭೂಲೋಕದ ಯತಿಗಳಿಂದ ಶ್ರೇಷ್ಠವರು. ನಾವೇ ಸುಮ್ಮನೆ ಇರ್ತಾನೆ, ನಿಮ್ಮ ಮಾಡಕ್ಕ ವ್ರತ ಅಂತ ಮಾಡ್ತಾರೆ, ನಾವು ಮಾಡ್ಲಿಕ್ಕಾಗತ್ತೆ. ವ್ರತ ಅಂತ ನಾವು ಮಾಡ್ಕೊಂಡು ಕಮಿಟ್ ಮಾಡಿಬಿಟ್ಟ ಏನಾಗುತ್ತಾಗ ಶ್ರದ್ಧೆಯಿಂದ ಮಾಡ್ತೀವಿ. ಮನುಷ್ಯರಿಗೆ ನಿಬಂಧನೆ ಹಾಕಿದ್ದಾರೆ, ಯತಿಗಳಿಗೆ ನಿಬಂಧನೆ ಇಲ್ಲದೆ ಮಾಡ್ತಾರ ಅವ್ರು, ಗೊತ್ತಾಯ್ತಾ? ನಿಬಂಧನೆ ಇಲ್ಲದೆ ಮಾಡೋದ್ರಿಂದ ಅವ್ರು ಇನ್ನೂ ಗ್ರೇಟ್ ಅಂತ ಅರ್ಥ. ಆ ಮಾತನ್ನ ಆಚಾರ್ಯ ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ ಅಂತ ಮಾಡಿದ್ರೆ ಸೆಕೆಂಡರಿ, ನ್ಯಾಚುರಲಿ ಶಾಸ್ತ್ರ ಹೇಳಿದ್ರೆ ಮಾಡಿದ್ರೆ ಅವ್ನು ಪ್ರೈಮರಿ. ನ ವಿಧೇ ಸ್ಥಗಿತ ಶ್ಚರೇತ್ ಅಂತ ಹೇಳ್ತಾರೆ. ವಿಧಿ ಈಗ ಬಂದಿದೆಯಲ್ಲ, ನಿರ್ವಹ ಇಲ್ಲಪ್ಪ, ಪೂಜೆ ಮಾಡ್ಬೇಕಲ್ಲ, ಬೈತಾರೆ ಇಲ್ಲದೆ ಹೋದ್ರೆ ಸಂಧ್ಯಾನ ಬೈತಾರೆ, ಅದು ಮಾತು ಬೇರೆ. ಸತ್ಯ ಹೇಳಿದ್ರೆ ಹೊಡಿತಾರೆ, ಆ ಮಾತು ಬೇರೆ. ಸತ್ಯ ಹೇಳಲೇಬೇಕು, ಯಾಕೆ ಬಿಡಬೇಕು ಅಂತ ಹೇಳ್ತಾನೆ. ಇದು ಗ್ರೇಟ್. ಆ ಅರ್ಥದಲ್ಲಿ ದೇವತೆಗಳು ಹಾಗಿರೋದ್ರಿಂದ ಅವ್ರ ಗೃಹಸ್ಥಾಶ್ರಮಕ್ಕೆ ಭೂಲೋಕ ಯತಿಗಳಿಗಿಂತ ಶ್ರೇಷ್ಠತ್ವ ಇದೆ. ಸಂಪೂರ್ಣ ಯತಿ ಧರ್ಮಶಾಪಿತೇಷು ಸದ್ಭಾವ ಅಥೋ ಗೃಹಿಭ್ಯೋ ಯತೀನಾಮೇವ ಉತ್ತಮತ್ವ ತೇಭ್ಯೋ ದೇವಾನಾಮೇವ ಇತ್ಯಾಶಯ. ಆದ್ರಿಂದ ಗೃಹಸ್ಥರಿಗಿಂತ ಯತಿಗಳು ಶ್ರೇಷ್ಠ ಭೂಲೋಕದಲ್ಲಿ. ಆದರೆ ಅಲ್ಲಿ ಮಾತ್ರ ದೇವತೆಗಳೇ ಶ್ರೇಷ್ಠ. ಇನ್ನೂ ತಗೊಂಡಾಗ ಭವೇದೇತತ್ ಯದ್ಯದ ಆಶ್ರಮದ್ವಯಂ ಯದಿ ಆಶ್ರಮದ್ವಯಂ ಸಂಪೂರ್ಣಂ ದೇವೇಶು ಭವೇತ್ ತದೇವ ಕುತ ಇತ್ಯತಃ ಕೃಷ್ಣ ಇತಿ. ನೀವೇನೋ ಹೇಳಿಬಿಟ್ರಿ, ಹಾಗೆ ಹೇಳೋದಕ್ಕೆ ಏನು ಆಧಾರ ಅಂದ್ರೆ ಶ್ರುತಿ ಕೊಟ್ ಮಾಡಿದ್ರು. ಮತ್ತೆ ಕೃಷ್ಣ ಹೇತೆ ಗೃಹಿಣೋ ದೇವಾಹ ಕೃಷ್ಣ ಹೇತೆ ಯತಯ ಅಥ ಏತೇಷಾಮ್ನ ಪುತ್ರಾಹ ದಾಯ ಮುಪಯಂತಿ ನಚೇತೆ ಗೃಹಾನ್ ವಿಸೃಜಂತಿ ಅರಾಗ ದ್ವೇಷ ಲೋಭಾಹ ಸರ್ವಭೋಗಾಹ ಸರ್ವಜ್ಞಾಹ ಸರ್ವಕರ್ತಾರಹ ಇತಿ ಪೌತ್ರಾಯಣ ಶ್ರುತಿ. ಪೌತ್ರಾಯಣ ಶ್ರುತಿ ಹೇಳಿತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಹಾಗಾಯ್ತು. ಇತಿ ಯತಿತ್ವಸ್ಯ ಉಪಪಾದಕಂ ಅನ್ಯತ್. ಇವರು ಬಲರಾಮನಿಗೆ ಅರ್ಜುನ ನಮಸ್ಕಾರ ಮಾಡಿಬಿಡ್ತಾನೆ. ಯತಿವೇಷ ಹಾಕೊಂಡಿರ್ತಾನೆ ಅರ್ಜುನ, ಅರ್ಜುನ ನಮಸ್ಕಾರ ಮಾಡ್ತಾರ ಯತಿ ಅಂತೇಳಿ. ಅರ್ಜುನ ತಿರುಗಿ ನಮಸ್ಕಾರ ಮಾಡಿಬಿಡ್ತಾನೆ. ಬರತ್ ಮಹಾಭಾರತದಲ್ಲಿ ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ, ನನಗೆ ಮಾಡಿಬಿಟ್ರೆ ಯತಿಗಳು ನೀವು ಗುಣದಲ್ಲಿ ಭಾರಿ ಶ್ರೇಷ್ಠರು, ಗುಣಜ್ಯೇಷ್ಠ ಸೀತ ಮಾಡಿದ ಅಂತ ಹೇಳ್ತಾರೆ. ಸತ್ಯದಲ್ಲಿ ಸ್ವಾಮಿ ಸನ್ಯಾಸ ತಗೊಂಡ್ಬಿಟ್ಟಾಗಿದೆ, ರಾಮಾಯಣಕ್ಕೆ ವ್ಯಾಖ್ಯಾನ ಬರೀತಾರೆ, ನಾರಾಯಣ ಪಂಡಿತಾದ್ರೆ ನಮಸ್ಕಾರ ಮಾಡ್ತಾರೆ, ಗೊತ್ತಾಯ್ತಾ? ಅವ್ರ ಗೃಹಸ್ಥರು ನಾರಾಯಣ ಪಂಡಿತಾಚಾರ್ಯರು. ಯಾತಕ್ಕೆ ಅಂತ ಕೇಳಿದ್ರೆ ಅವ್ರು ಮದ್ವೇಜ ಅವ್ರ ಗ್ರಂಥ ಇವ್ರು ಓದ್ತಾರೆ ಅಂದ ಮೇಲೆ ಯಾರು ದೊಡ್ಡವರಾದ್ರು? ಅವ್ರು ದೊಡ್ಡವರಾದ್ರು. ಹಿಡಿತಾ? ಇದು ನಿಯಮ ಅನುಷ್ಠಾನ ಮಾಡಿದ್ರೆ ಯಾವ ಸಮಸ್ಯೆನೇ ಬರೋದೇ ಇಲ್ಲ. ಗೃಹಸ್ಥರಾಗಿದ್ದು ಪೂಜ್ಯತ್ವ ಬಂತು. ಇವತ್ತು ಕೂಡ ವಿಜಯದಾಸ ಆರಾಧನೆಗೆ ಪುರದಾರಿಗೆ ಸ್ವಾಮಿಗಳೆಲ್ಲ ಹೋಗ್ತಾರೆ, ಅವ್ರಿಗೆ ಕೊಟ್ಟಮೇಲೆ ತಾವು ತಗೋತಾರೆ, ಗೊತ್ತಾಯ್ತಾ? ಸಾಮಾನ್ಯ ಯತಿ ಭೋಜನ ಅಂದ್ರೆ ಗೃಹಸ್ಥರು ಭೋಜನ ಆಗಬೇಕು. ಇಲ್ಲಿ ಆ ಇಲ್ಲ, ಯತಿಗಳಿಗೆ ಇವರೇ ನೈವೇದ್ಯನ ಕೊಟ್ಟುಬಿಟ್ಟು ಕೊನೆಗೆ ತಾವು ತಗೋತಾರೆ. ಯಾತಕ್ಕೆಂದ್ರೆ ಅವ್ರ ಗೃಹಸ್ಥರ ಹೆಸರಾಗಿದ್ರು ಕೂಡ ಏನವರು ನಿಶ್ಚಿತವಾಗಿ ಕೂಡ ಅವ್ರ ಗ್ರಂಥ ಓದ್ಕೊಂಡು ನಾವಿವತ್ತು ಕೆಲಸ ಮಾಡ್ತೀವಿ ಅಂದ ಮೇಲೆ ನಮಗಿಂತ ಜ್ಞಾನಾಧಿಕ್ಯ ಬಂತ ಅವರಿಗೆ. ಜ್ಞಾನಾಧಿಕ್ಯ ಬಂದ ಮೇಲೆ ಗುರುಸ್ಥಾನ ಬಂತ ಅವರಿಗೆ. ಆದ್ರಿಂದ ಅವ್ರಿಗೆ ಗೃಹಸ್ಥರಾಗಿದ್ರು ಮಾನ್ಯರು. ಈ ಮಾತನ್ನು ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿ ಮಾತು ಹೇಳಿದ್ದು ಗ್ರಂಥದಲ್ಲೂ ಗ್ರಂಥೋಕ್ತವಾಗಿ ಫಾಲೋ ಮಾಡ್ತೇವೆ. ಯಜುಪತಿ ಆಚಾರ್ಯ ಸುಧಾ ಟಿಪ್ಪಣಿ ಗೃಹಸ್ಥರವರು, ಗೊತ್ತಾಯ್ತಾ? ಎಷ್ಟೋ ಗೃಹಸ್ಥರ ಗ್ರಂಥ ಯತಿಗಳು ಪಾಠ ಹೇಳ್ತಾರೆ, ಗೊತ್ತಾಯ್ತಾ? ಅವ್ರಿಗಂತಾನೆ ಪಾಠ ಹೇಳ್ತಾರೆ. ಯಾರು ದೊಡ್ಡವರಾದ್ರೆ ಈಗ ಸುಮಧ್ವಜ ಪಾಠ ಅಂತ ಹೇಳಲೇಬೇಕಲ್ಲ, ವಾಯುಸ್ತುತಿ ಪುರಸ್ಕರಣೆ ಮಾಡಲೇಬೇಕಲ್ಲ, ಯತಿಗಳು ಮಾಡಿ ಪೀಠಾಚರಣೆ ಮಾಡಬೇಕು. ಪರದವ್ರ ಗೃಹಸ್ಥರು ತಾನೆ, ಅವ್ರಿಗೆ ನಾವು ನಮಸ್ಕಾರ ಮಾಡಿದ್ರೆ ಮಾಡಕ್ ಸಾಧ್ಯ ಉಂಟಾ? ಮಾಡಲೇಬೇಕು. ಆ ಅರ್ಥದಲ್ಲಿ ಶ್ರುತಿ ಕರೆಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗುತ್ತೆ. ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ದೊಡ್ಡದು ಇನ್ನೊಂದು ಮಾತೇ ಇಲ್ಲ. ಕೃಷ್ಣ ಹೀತಿ ಏತೆ ಶ್ರಾವಣ ಪುತ್ರಾಹ ತಾಯ ಉಪಯಂತಿ ಅರಾಗ ದ್ವೇಷ ಲೋಭಾಹ ಸರ್ವಜ್ಞಾಯಿತಿ ಯತಿತ್ವಸ್ಯ ಉಪಪಾದನ ಉಪಪಾದಕಂ ಅನ್ಯತ್ ಗಾರ್ಹಸ್ಥ್ಯ ತಥಾ ಚೋಕ್ತಂ. ಗಾರ್ಹಸ್ಥ್ಯಚೇತಿತ್ವಂಚ ದೇವೇಶು ಏಕತ್ವಮಾಗತಂ ಪ್ರಾಧಾನ್ಯೋಕ್ತಿರ್ಯತಿತ್ವಶ್ಚ ಗಾರ್ಹಸ್ಥ್ಯಶ್ಚ ಕ್ವಚಿತ್ ಕ್ವಚಿತ್. ಗೃಹಸ್ಥರಾಗಿ ಯತಿಗಳಾಗಿ ದೇವತೆಗಳು ಸಂಪೂರ್ಣವಾಗಿ ಅರ್ಹರಾಗಿದ್ದಾರೆ. ಕೆಲವೊಮ್ಮೆ ಅವರು ಗೃಹಸ್ಥರು ಅಂತ ಕರೆಯೋದು ಅಥವಾ ಯತಿಗಳಂತ ಕರೆಯೋದು ಪ್ರಾಧಾನ್ಯ ವ್ಯವಸ್ಥೆ ಅಷ್ಟೇ ಹೊರತು ಅವ್ರು ಏನಂತ ಕರೆದ್ರೂ ಅವ್ರಿಗೆ ಮಾನ್ಯತೆ ಇದೆ ಅಂತ ಹೇಳ್ಬಿಟ್ರು. ಓಂ ಮೌನವದ್ ಇತರೇಷಾಂ ಅಪಿ ಉಪದೇಶಾತ್ ಓಂ. ಇನ್ನು ವಿದುರ ಶೌದ್ರ, ಆತ ವಿದುರ ನೀತಿ ಬರೀತಾನೆ. ಸತ್ಯಧರ್ಮ ಶ್ರಾವಣ ಅಂತ ವ್ಯಾಖ್ಯಾನ, ವಾದಿರಾಸ ವ್ಯಾಖ್ಯಾನ ಬರೀತಾರೆ ಅದಕ್ಕೆ ವಿದುರ ನೀತಿಗೆ. ಗೃಹ ಶೂದ್ರ ಬರೆದು ವ್ಯಾಖ್ಯಾನ ಬರೀತಾರೆ ಅಂತ ಕೇಳಿದ್ರೆ ಅವ್ರು ಯಾರು? ಯಮದೇವರು. ಅವರು ಶೂದ್ರ ಅಂತ ಕೌಂಟ್ ಆಗಲ್ಲ, ಏನಂತ ಕೌಂಟ್ ಆಗ್ತಾರ ಅವರೀಗ? ದೇವತೆಗಳ ಗುಂಪಿನಲ್ಲಿ ಕೌಂಟ್ ಆಗ್ತಾರ. ಆದ್ರಿಂದ ಈ ಕನಕದಾಸಗತಿಗಳನ್ನು ಹೇಳುತ್ತೇವೆ ನಾವೀಗ. ಏನ್ರಿ ಅವ್ರು ಶ್ಲೋಕ ಯಾರು ಆಕ್ಷೇಪಣೆ ಮಾಡಿದ್ರು ಇದ್ದಾರೆ ಯಾರು ಕೂಡ? ಓದ್ದೇ ಇದ್ದವ್ರ ವಿಷಯ ಬೇರೆ, ಓದ್ದವರೇ ಆಕ್ಷೇಪಣೆ ಮಾಡಕ್ ಹೋಗೋದಿಲ್ಲ. ಯಾತಕ್ಕೆ? ನಮಗೆ ಗೊತ್ತಿರೋದು ಬೇಕಾದ್ರೆ ಬರದೇ ಇರೋದ್ರೆ ನಮಗೆ ದೊಡ್ಡವರಾಗಿದ್ದಾರೆ ಎಂಬ ಬಗ್ಗೆ ವಿವಾದನೇ ಇಲ್ಲ. ಅವತಾರಾಂಶ ಒಪ್ಪೋದು ಬೇರೆ, ನಮಗೆ ದೊಡ್ಡವರ ಮೇಲೆ ವಿವಾದವೇ ಇಲ್ಲ ಆ ಬಗ್ಗೆ. ಆಗ ನಮಗೆ ಪೂಜ್ಯತ್ವ ಬಂದೋಯ್ತು ಅವರಲ್ಲಿ. ಆ ಹೇಳಿದ್ದಲ್ಲ ಅದನ್ನೇ, ಈಗ ಇದರ ನೀತಿ ವ್ಯಾಖ್ಯಾನ ಬರೀತಾರೆ ಯಾರು? ಸತ್ಯಧರ್ಮರು, ಆದಿರಾಜ ಸ್ವಾಮಿ ವ್ಯಾಖ್ಯಾನ ಬರೆದಿದ್ದಾರೆ. ಮೌನವದ್ ಇತರೇಷಾಮಿ ಉಪದೇಶಾತ್ ಓಂ. ಆಶ್ರಮ ದ್ವಯಮೇವ ದೇವಾನ. ಹಾಗಿದ್ರೆ ದೇವತೆಗಳು ಗೃಹಸ್ಥರಾಗಿರ್ತಾರೆ, ಯತಿಗಳಾಗಿರ್ತಾರೆ ಅಂತ ಹೇಳ್ತೀರಾ ಅಂದ್ರೆ ಅಲ್ಲರಿ, ನಾಲ್ಕು ಆಗಿರ್ತಾರೆ ಅಂತ ಹೇಳ್ತಾರೆ. ಮೌನ ಇತರೇಷಾಮ ಉಪದೇಶ, ನಾಲ್ಕು ಆಶ್ರಮದಲ್ಲಿರೋ ಶಕ್ತಿ ಅವರಿಗಿದೆ. ದೇವ ಏವ ಬ್ರಹ್ಮಚಾರಿಣೋ, ದೇವ ಏವ ಗೃಹಸ್ಥಾಹ, ದೇವ ಏವ ಮನಸ್ಥಾಹ, ಯಥಾ ಹೇತೆ ಮುನಯ ಏವಂ ಸರ್ವರ್ಣಾ ಸರ್ವಾಶ್ರಮಾ ಸರ್ವಂ ಏತೆ ಕರ್ಮ ಕುರುವಂತೆ ಇತಿ ಕೌಂಠರವ್ಯ ಶ್ರುತೋ ವ್ಯತಿತ್ವ ದೃಷ್ಟಾಂತೇನ ಅನ್ಯೇಷಾಮಿ ಉಪದೇಶ. ನಾಲ್ಕು ಆಶ್ರಮದಲ್ಲೂ ಒಂದೇ ಕಾಲಕ್ಕೆ ಇರ್ತಾರಾದ್ರಿಂದ ಅವರಿಗೆ ದೋಷನೇ ಇಲ್ಲ. ದೇವ ಏವ ಬ್ರಹ್ಮಚಾರಿಣ, ದೇವ ಏವ ಗೃಹಸ್ಥಾ, ದೇವ ಏವ ವನಸ್ಥಾಹ, ಯಥಾ ಹ್ಯೇತೆ ಮುನಯ ಸರ್ವರ್ಣಾ ಸರ್ವಾಶ್ರಮಾ. ಯಾವ ವರ್ಣ ಧರ್ಮ ವಿಕಾರ ಮಾಡಬಹುದು ಅವರು, ಯಾವ ಆಶ್ರಮ ಧರ್ಮ ವಿಕಾರ ಮಾಡಬಹುದು, ಎನಿ ಟೈಮ್. ಅಷ್ಟು ಮಹತ್ವ ಇದೆ. ಇದರಿಂದ ನಮಗೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಾಗಾಯ್ತು. ದೇವತೆಗಳನ್ನು ನಾಲ್ಕು ಭಾಗ ಮಾಡ್ತಾರೆ, ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ಆಮೇಲೆ ವೈಶ್ಯ ದೇವತೆಗಳು, ಶೂದ್ರ ದೇವತೆಗಳು ಅಂತೇಳಿ. ನಮಗೇನು ಅನಿಸ್ತದಾಗ, ನಾವು ಬ್ರಾಹ್ಮಣ ಶೂದ್ರ ದೇವತೆ ಪೂಜೆ ಮಾಡುವಂತ ಹೋಗ್ಬೇಡಿ. ಮತ್ತೆ ಅವರಲ್ಲಿ ಲೆಕ್ಕನೇ ಹೊರತದು. ನಿಜವಾಗ್ಲೂ ಕೂಡ ನಾಲ್ಕು ಜನ ಬಿಟ್ಟು ದೇವತೆಗಳು ನಾಲ್ಕು ಆಶ್ರಮದಲ್ಲೂ ಇರ್ತಾರೆ, ನಾಲ್ಕು ವಣದಲ್ಲಿ ಇರ್ತಾರೆ. ಆದ್ರಿಂದ ನಮಗಿಂತವರು ಯಾವಾಗಲೂ ಶ್ರೇಷ್ಠನೆ. ಭೂಲೋಕದ ಬ್ರಾಹ್ಮಣ ಯತಿಗಿಂತ ದೇವತೆಗಳು, ಶೂದ್ರ ದೇವತೆ, ಗೃಹಸ್ಥ ದೇವತೆ ಭಾರಿ ಶ್ರೇಷ್ಠ. ಈ ತಾರತಮ್ಯ ತಿಳ್ಕೊಳ್ಳಿ ಅಂತ ಹೇಳಿದ್ರಿಂದ ವಿವಾದ ಬರಲೇ ಇಲ್ಲ, ವಿರೋಧಕ್ಕೆ ಅವಕಾಶವೇ ಇಲ್ಲ. ನಚ ಆಶ್ರಮದ್ವಯಮೇವ ದೇವಾನ ಯುಕ್ತ್ಯಂತರೇಣ ಏತತ್ ಸಮರ್ಥಯ ಸೂತ್ರ ಉಪನ್ಯಾಸ ವ್ಯಾಚಷ್ಟೇ ಮೌನವದಿತಿ. ದೇವಾನಾಂ ಉಕ್ತ ಆಶ್ರಮಧರ್ಮದ್ವಯ ಕರ್ಮಿತ್ವಮೇವ ಕಿಂತು ಸರ್ವಾಶ್ರಮ ಕರ್ಮಿತ್ವಮಪಿ ಶ್ರುತಿಬಲಾತ್. ಎರಡಾಶ್ರಮ ಅಲ್ಲ, ನಾಲ್ಕು ಆಶ್ರಮ ಧರ್ಮನೂ ಅವರಿಗಿದೆ. ತಥಾಚ ಯತ್ ಆಶ್ರಮದ್ವಯ ಕರ್ಮಿತ್ವೇನೈವ ದೇವಾನಾಂ ಯತಿಭ್ಯ ಉತ್ತಮತ್ವ ಸಿದ್ಧ್ಯತಿ ಇಂ ವಾಚ್ಯಂ ತದಾ ಸರ್ವಾಶ್ರಮ ಕರ್ಮಿತ್ವ ಇತಿ ಭಾವ. ಆಶ್ರಮದ್ವಯದಿಂದನೇ ಮಹತ್ವ ಬಂತು ಅಂತ ಹೇಳಿದ ಮೇಲೆ, ಯತಿಗಳಿಗಿಂತ ಮಹತ್ವ ಬಂತು ಅಂದ ಮೇಲೆ ಇನ್ನು ನಾಲ್ಕು ಇದ್ದ ಇನ್ನೂ ಮಹತ್ವ ಬಂತು ಅಂತ ಅರ್ಥ. ಯಾತಕ್ಕೆ ಅಂದ್ರೆ ಅವ್ರ ಕ್ಲಾಸ್ ಡಿಸ್ಟ್ರಿಬ್ಯೂಟ್, ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ. ಆಫೀಸ್ನಲ್ಲಿ ಎಷ್ಟೇ ಕ್ವಾರ್ಟರ್ ಒಂದ್ ಕಡೆ ಪೈಫ್ಲೈಟ್ ಮಾಡಲೇಬೇಕಾದ, ನೀವು ಇದನ್ನ ಮಾಡಿ ನೀವು ಅದನ್ನು ಮಾಡಿ ಅಂತ ಹೇಳಿ ಅಂತ ವ್ಯವಸ್ಥೆಗೋಸ್ಕರ ವರ್ಣ ಮಾಡಿಲ್ಲ. ವರ್ಣಾಶ್ರಮಗಳು ಧರ್ಮ ವ್ಯವಸ್ಥೆ ಅಷ್ಟೇ, ಶ್ರೇಷ್ಠತ್ವದಲ್ಲಿಲ್ಲ. ಆ ಶ್ರೇಷ್ಠತ್ವದಲ್ಲಿ ಇದ್ದಿದ್ರೆ ಇವತ್ತು ನಮಗೆ ವಿದರ ಅಲ್ಲಿ ಕೂಡ ಸಾಧ್ಯನೇ ಇರಲಿಲ್ಲ. ಸಭೆಯಲ್ಲಿ ಶ್ರೇಷ್ಠತ್ವ ಪ್ರಶ್ನೆಯಾಗಿದ್ರೆ ಧರ್ಮವಾದ ಉಪದೇಶ ಮಾಡಕ್ಕೆ ಸಾಧ್ಯ ಆಯ್ತಾ? ಸಾಧ್ಯ ಇರಲಿಲ್ಲ. ಅದು ಉಪದೇಶಕ್ಕೆ ಸಾಧ್ಯ ಅರ್ಹತೆ ಅಂದ್ರೆ ತಿಳುವಳಿಕೆ ಇರೋದೇ ಅರ್ಹತೆ, ಇನ್ಯಾವ ಅರ್ಹತೆಯೂ ಇಲ್ಲ. ತಿಳುವಳಿಕೆ ಬರೋದಕ್ಕೆ ಕೆಲವು ವಿಧಿವಿಧಾನ ಉಂಟು, ಅದಿಲ್ಲದೆ ಅವ್ರು ಬಂದಿದೆ ಅಂದ್ರೆ ಗ್ರೇಟ್ ಅಂತ. ಗೊತ್ತು, ಓದಬೇಕು, ಪಾಸ್ ಆಗಬೇಕು, ನಿಯಮ ಉಂಟು. ಆದ್ರೆ ಓದ್ದೇನೆ ಜ್ಞಾನಿ ಆಗಿದ್ದರೆ ಧರ್ಮ ಜನ್ಮಾಂತರ ಸುಕೃತ, ಆದ್ರಿಂದ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆ ಅವತಾರದಲ್ಲಿ ಕೂಡ ಅವರು ಸಾಮಾನ್ಯತೆ ಏನ್ ಮಾಡ್ತಾರೆ ಅದನ್ನೇ ಪಾಲನೆ ಮಾಡ್ತಾ ಹೋಗ್ತಾರೆ. ಪ್ರಸಂಗ ಬಂದಾಗ ಉದ್ದೇಶ ಮಾಡಿ ಹಾಕ್ಬಿಡ್ತಾರೆ, ವಿದುರ ಮಾಡಿದ್ನಲ್ಲ ಆ ರೀತಿ ಎಲ್ಲ ಎಲ್ಲ ಅಂತಕ್ಕಾಗ ಪ್ರಸಂಗಡೇ ಬೇಕಾಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ. ಜನಕರಾಜ ಉಪದೇಶ ಮಾಡ್ತಾರೆ, ಪಂಡಿತರೆಲ್ಲ ಸುಮ್ಮನೆ ಆದ್ಮೇಲೆ ಮಾತಾಡಕ್ ಬರದೆ ಹೋದಾಗ ಜನಕರಾಜ ತಾನು ಮಾತಾಡ್ತಾರೆ. ಬಟ್ ಇಲ್ಲಿವರೆಗೆ ಅವ್ರು ಮಾತಾಡ್ತಾರ ಬಾಯಿ ಹಾಕೋದಿಲ್ಲ. ಆಚಾರ್ಯ ಹೇಳ್ತಾರೆ, ದೊಡ್ಡವ್ರು ಹೇಳ್ಬೇಕಾದ್ರೆ ಕೇಳಬೇಕು, ಅವ್ರಿಗೆ ಸಮಸ್ಯೆ ಬಂದಾಗ ಇವ್ರು ಹೇಳ್ಬೋದು, ತಪ್ಪಲ್ಲ ಅಂತ ಹೇಳ್ತಾರೆ. ಮೇಷ್ಟ್ರ ಲೋಕದಲ್ಲ ಪ್ರೊಫೆಸರ್ ತಪ್ಪು ಬೈನಸಪ್ರಸಾಗಿ ಒದ್ದಾಡ್ತಿರ್ತಾರೆ, ಹುಡುಗ ಎಂತ ಸಾರ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಹೇಳಬಾರದು ಅಂತ ಹೇಳೋದಿಲ್ಲ ಅಂತ, ಗುಡ್ ಅಂತಾನೆ ಹೊರತು ಹೇಳಬಾರದು ಅಂತ ಹೇಳೋದಿಲ್ಲ. ಆದ್ರೆ ಮೇಷ್ಟ್ರು ಮಾತಾಡಬೇಕು ಹೇಳಕ್ಕೆ ಶುರು ಪಂಚಿತ ಆಗುತ್ತಾರೆ, ಹೇಳ್ತಲಕ್ಕೆ ಶುರು ಮಾಡಿ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ ಹೇಳ್ತಾರೆ. ಆಗ ಹೇಳಬಾರದು ಅಲ್ಲಿ, ಸಮಯ ಬಂದಾಗ ಹೇಳ್ಬೇಕು, ಮೊದಲು ಹೇಳಿದ್ರೆ ತಪ್ಪಾಗ್ತದೆ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಏನು ದೋಷ ಅಲ್ಲ. ಅದೇ ಇದು ಹೇಳ್ತಿರೋ ಇಷ್ಟೇ, ಅದೇ ತಾನೆ ಸ್ವರೂಪದಲ್ಲೇ ಹೇಳ್ತಿರೋದು. ಸ್ವರೂಪದಲ್ಲಿ ಇಲ್ಲಿ ಹೇಗೆ ಬರುತ್ತೆ? ಸ್ವರೂಪದಲ್ಲಿರೋದ್ರಿಂದನೇ ಅಲ್ಲಿ ಬದಲು ಹೇಳಿತ್ತು, ಬೇರೆ ರೀತಿ ಹೇಳಿದ್ದಲ್ಲ. ಓಂ ಅನಾವಿಷ್ಕುರ್ವನ್ ಅನ್ವಯಾತ್ ಓಂ, ಮುಂದಿನ ಸೂತ್ರ. ಓಂ ಅನಾವಿಷ್ಕುರ್ವನ್ ಅನ್ವಯಾತ್ ಓಂ ಏತಾಂ ವಿದ್ಯಾಮಧೀತ್ಯ ಬ್ರಹ್ಮದರ್ಶೀವಾವ ಭವತಿ ಸ ಏತಾಂ ಮನುಷ್ಯೇಷು ವಿಬ್ರೂಯಾತ್ ಯಥಾ ಯಥಾ ವೈ ಬ್ರೂಯಾತ್ ತಥಾ ತಥಾ ಹಿ ಅಧಿಕೋ ಭವತಿ ಇತಿ ಮಾಠರ ಶ್ರುತೌ ವಿದ್ಯಾದಾನಂ ಶ್ರೂಯತೆ. ಎಷ್ಟು ಒಳ್ಳೆ ವಿಶಿಷ್ಟವಾದ ಅಧಿಕರಣ ಇದು. ಏತಾಂ ವಿದ್ಯಾಂ ಅಧೀತ್ಯ, ಬ್ರಹ್ಮವಿದ್ಯೆಯನ್ನು ಓದಬೇಕು, ಅಧ್ಯಯನ ಮಾಡಬೇಕು. ಬ್ರಹ್ಮದರ್ಶಿ ವಾವಭವತಿ, ಬ್ರಹ್ಮಜ್ಞಾನಿ ಆಗಿಬಿಡ್ತಾನೆ, ಸುಮ್ಮನೆ ಕೊಡಬಾರದು. ಸಹೇತಾ ಮನುಷ್ಯೇಶು ವಿಬ್ರೂಯಾತ್, ಉಳಿದ ಜ್ಞಾನಿಗೆ ಹೇಳಬೇಕಿದ್ರೆ ತಾನು ಓದಿದ ಮೇಲೆ ಹೇಳಬೇಕಾದ ದೊಡ್ಡ ಪದ್ಧತಿ ಅದು. ಶಾಸ್ತ್ರ ನಿಯಮ ಉಂಟು, ಪಾಠ ಹೇಳಬೇಕಾದ್ರೆ ಶುರು ಮಾಡಬೇಕಾದ್ರೆ ಕಂಡೀಷನ್ ಹಾಕಬೇಕಂತೆ, ಇನ್ನೊಬ್ರಿಗೆ ಹೇಳೋದಾರೆ ಪಾಠ ಹೇಳಿದ್ರೆ ಹೇಳೋದಿಲ್ಲ ಅಂತ ಹೇಳಬೇಕು. ಅದು ಕಮಿಟ್ಮೆಂಟ್. ನಚ ಅಪ್ರವಕ್ತ್ರೇ ಅಂತ ಹೇಳ್ತಾ ಇದೆ. ನಚ ಅಪ್ರವಕ್ತ್ರೆ, ಇನ್ನೊಬ್ಬರಿಗೆ ಪಾಠ ಹೇಳೋದಿಲ್ಲ ಅಂತ ಯಾರು ಅಂದ್ರೆ ಅವನಿಗೆ ಪಾಠ ಹೇಳ್ಕೊಳ್ಳೋಕೆ ಹೋಗಬಾರ್ದು. ಉದಾಹರಣೆಗೆ ಯಾರು ಔಷಧಿ ಕೊಡೋದಿಲ್ಲ ಅವನಿಗೆ ವೈದ್ಯ ಬಿಟ್ಟು ಏನು ಉಪಯೋಗ ಇದಕ್ಕೆ? ಯಾರಿಗೂ ಔಷಧಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಸೀಟೆ ಕೊಡಬಾರ್ದು. ಯಾತಕ್ಕೆ ಅಂದ್ರೆ ಔಷಧಿ ಕೊಡ ಡಾಕ್ಟರ್ ಆಗೋದು ಯಾತಕ್ಕೆ? ಅವನು ಮೇನ್ ಪರ್ಪಸ್ ಇರೋದೆ ಜ್ಞಾನ ವೃದ್ಧಿ ಆಗ್ಲಿಕ್ಕೆ. ಅದನ್ನ ಮಾಡೋದಿಲ್ಲ ಅಂತ ಹೇಳಬಾರ್ದು ಉಪನಿಷತ್ ಹೇಳುತ್ತದೆ. ಅದಕ್ಕೆ ಮನುಷ್ಯೇಶು ವಿಬ್ರೂಯಾತ್, ಬರೀ ಬ್ರೂಯಾತ್ ಅಲ್ಲ, ವಿಬ್ರೂ ವಿಶೇಷವಾಗಿ ಹೇಳಬೇಕು ಅದನ್ನ. ಯಥಾಯಥಾಹ ವೈ ಬ್ರೂಯಾತ್, ಅವನು ಹೇಗೆ ಹೇಗೆ ಉಪದೇಶವನ್ನು ಮಾಡ್ತಾ ಹೋಗ್ತಾನೋ ತಥಾ ತಥಾ ಅಧಿಕೋಭವತಿ, ಭಾರಿ ಮೇಲ್ ಬರ್ತಾನೋ ಭಾರಿ ಶ್ರೇಷ್ಠನಾಗಿ ಬಿಡ್ತಾನೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಜ್ಞಾನದಾನ ಮಾಡೋದ್ರಿಂದ ಮನುಷ್ಯನ ಎತ್ತರ ಬಹಳ ಜಾಸ್ತಿ ಆಗ್ತದೆ. ಮಾಟರಸತೋ ವಿದ್ಯಾದಾನಂ ಶ್ರೂಯತೆ, ವಿದ್ಯಾದ ಭಾರಿ ಹೊರಡ್ಬಿಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಬಂತು. ವಿದ್ಯಾದಾನ ಮಾಡೋದು ಭಾರಿ ಶ್ರೇಷ್ಠ ಅಂತ ಹೇಳಿದ್ರಿಂದ ಕಣ್ಕಂಡವ್ರಿಗೆ ಹೇಳ್ಬೋದು ಅಂತ ಪ್ರಶ್ನೆ ಬಂತು. ಯಾಕೆ ಬಾಯಲ್ಲೇ ಕೂಡಿಸ್ಕೊಳ್ಳೋ ಶುರು ಮಾಡಬಲ್ಲ ಉಪನ್ಯಾಸನ? ಯಾಕೆ ನಾವು ಶ್ರೇಷ್ಠ ಆಗ್ಬೇಕಲ್ಲ, ಅವ್ರ ಹಣೆ ಬಾರಿ ಏನಾರಾಗಲಿ ನಾವು ಶ್ರೇಷ್ಠ ಆಗ್ಬೋದು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗೆಲ್ಲ ಮಾಡಬೇಡಿ. ತಚ್ಚ ಬಹೂನಾಂ ಸ್ವೀಕರಣಾರ್ಥಂ ಆವಿಷ್ಕರಣೀತಿ ನಮ್ಮಂತವ್ಯ. ಅದಕ್ಕೇನು ಪ್ರಶ್ನೆ ಬಂತೀಗ? ಒಬ್ರಿಗೆ ಹೇಳ್ದ, ಇಬ್ರಿಗೆ ಹೇಳ್ದ, ಮೂರು ಜನಕ್ಕೆ ಹೇಳ್ದ, ಭಾರಿ ಖುಷಿ ಆಯ್ತು. ಹೀಗೆಲ್ಲ ಹೇಳಿ ಪ್ರಯೋಜನ ಆಗೋದಿಲ್ಲ, ದೊಡ್ಡ ಒಂದು ಸರ್ಕಲ್ನಲ್ಲಿ ಸೇರ್ಕೊಂಡ್ಬಿಟ್ಟ ಸರ್, ದೊಡ್ಡ ನಿಂತ್ಬಿಟ್ಟ, ಎಲ್ಲ ಕೇಳ್ರಿ ಕೇಳ್ರಿ ಶುರು ಮಾಡ್ಬಿಟ್ಟ. ಆ ರೀತಿ ಹೇಳ್ಬೋದಾ ಅಂತ ಕೇಳಿದ್ರೆ ಹೇಳಬಾರ್ದು. ಮತ್ತೆ ಹೆಚ್ಚನಕ್ಕೆ ಹೇಳಬೇಕು ಅಂತ ಹೇಳಿದ್ದಾರೆ ಅಂತ ಕೇಳಿದ್ರೆ ಅಯೋಗ್ಯರಿಗೆ ಹೇಳಬೇಕು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಹೆಚ್ಚನ ಹೇಳಬೇಕು ಅಂತ ಹೇಳಿದ್ರೆ ಅಯೋಗ್ಯರಿಗೆ ಹೇಳಬೇಕು ಅಂತ ತಾತ್ಪರ್ಯ ಅಲ್ಲ ಅಂತ ಹೇಳೋದಕ್ಕೆ ಅನ್ವಯಾದಿತ್ಯುಕ್ತೇ. ಅದೇ ಮಾಡ್ತಿರೋದು ಹಾಕ್ತಾಗ್ತಿಲ್ಲ. ಆವಿಷ್ಕಾರೇ ಅಯೋಗ್ಯ ನಾಮಪಿ ಸ್ವೀಕಾರ ಪ್ರಾಪ್ತಿ, ಇದು ಇಂಪಾರ್ಟೆಂಟ್ ಇದು. ನಾವು ಓಪನ್ ಆಗಾರತೆ ಹೊರಟ್ಬಿಟ್ಟಾಗ ಏನಾಗುತ್ತೆ ಗೊತ್ತಾ? ಅಯೋಗ್ಯರು ಕೇಳೋ ಪ್ರಸಂಗ ಬರೋದ್ರಿಂದ ಅದು ಡೇಂಜರಸ್ ಆಗ್ತದೆ. ಮಿಲಿಟರಿ ಟ್ರೈನಿಂಗ್ ಪಬ್ಲಿಕ್ ಹಾಕಿಕೊಟ್ಬಿಟ್ರೆ ಗ್ರೌಂಡ್ಸ್ ಅಲ್ಲಿ ಮಿಲಿಟರಿ ಟ್ರೈನಿಂಗ್ ಕೊಟ್ರೆ ಏನಾಗ್ತದೆ? ಕಾರ್ಡ್ರ್ ಬದಲು ಜಾಯ್ನ್ ಆಗ್ತಾರೆ ಅದಕ್ಕೆ, ಗೊತ್ತಾಯ್ತಿಲ್ಲ. ಮತ್ತೆ ಇವರೇ ಫಸ್ಟ್ ಶೂಟ್ ಮಾಡಿ, ಹೇಳ್ದವನ್ನೇ ಶೂಟ್ ಮಾಡ್ದ. ಅದಕ್ಕೆ ಶಸ್ತ್ರವನ್ನು ಹೇಗೆ ಕಾಪಾಡಬೇಕು? ಶಾಸ್ತ್ರವನ್ನು ಹಾಕಿ ಕಾಪಾಡಬೇಕು. ಶಸ್ತ್ರ ಅಯೋಗ್ಯರಿಗೆ ಹೇಳ್ಕೊಟ್ರೆ ಕೊಟ್ಟವನ್ನೇ ಹೊಡಿತಾರೆ ಫಸ್ಟ್ ಅವರು. ಅದೇ ರೀತಿ ಶಾಸ್ತ್ರವನ್ನ ಅಯೋಗ್ಯರಿಗೆ ಹೇಳ್ಕೊಟ್ರೆ ಲೋಕ ನಾಶ ಮಾಡಿಬಿಡ್ತಾನೆ. ಅದರಿಂದಾಗಿನೇ ಯೋಗ್ಯರಿಗೆ ಶಸ್ತ್ರಾಭ್ಯಾಸ ಹೇಗೋ ಅಯೋಗ್ಯರಿಗೆ ಶಸ್ತ್ರಾಭ್ಯಾಸ ಇಲ್ಲ. ಅದೇ ರೀತಿ ಯೋಗ್ಯರಿಗೆ ಶಾಸ್ತ್ರಾಭ್ಯಾಸ, ಅಯೋಗ್ಯರಿಗೆ ಶಾಸ್ತ್ರಾಭ್ಯಾಸ ಮಾಡಿಸಬಾರ್ದು. ಅದನ್ನು ಹೇಳ್ತಾರೆ. ಅನ್ವಯಾದಿತ್ಯುಕ್ತೆ ಆವಿಷ್ಕಾರೇಣ ಅಯೋಗ್ಯಾನಾಂ ಸ್ವೀಕಾರ ಪ್ರಾಪ್ತಿ ತಚ್ಚ ನಿಷಿದ್ಧಂ. ಅಯೋಗ್ಯರಿಗೆ ಹೇಳೋದು ನಿಷಿದ್ಧ. ಅನಾವಿಷ್ಕುರ್ವನ್ ಅನ್ವಯಾತೋಂ ಅಂದ್ರೆ ಜ್ಞಾನವನ್ನು ಆದಷ್ಟು ಪ್ರಕಟ ಮಾಡದೇ ಇರಬೇಕು. ಯಾವುದೇ ಅಯೋಗ್ಯರಿಗೆ ಕೇಳಬಾರದು ಎಂಬ ದೃಷ್ಟಿಯಿಂದ ನಾವು ಪ್ರಕಟ ಮಾಡದೇ ಇರಬೇಕು ಅಂತ ಅರ್ಥ. ಒಂದ್ ಕಡೆ ಹೇಳ್ತಾರೆ ಪ್ರಕಟ ಮಾಡಲೇಬೇಕು, ಇನ್ನೊಂದು ಹೇಳ್ತಾರೆ ಪ್ರಕಟ ಮಾಡಬಾರದು ಅಂತೇಳಿ. ಅರ್ಥ ಏನು ಅಂದ್ರೆ ಯೋಗ್ಯರಿಂದ ಹಿಡದೇ ಇರಬಾರದು, ಗೊತ್ತಾಯ್ತಾ? ಯೋಗ್ಯರಿಂದ ಹಿಡದೇ ಇರಬಾರದು, ಅಯೋಗ್ಯರ ಮುಂದೆ ಕರೆದ ಹಿಡದಕ್ಕೂ ಹೋಗಬಾರದು. ಇದು ನಿಯಮ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ, ಬಹಳ ಸುಲಭ ಕಂಡಿಡಿಯೋದಕ್ಕೆ. ನಿಮ್ಮ ಮಕ್ಕಳೇ ಇದ್ದಾರೆ ಅಂತ ತಿಳ್ಕೊಬೇಡ. ನಾವೇನು ಮಕ್ಕಳು ಅಯೋಗ್ಯರ್ತೀವಿ, ನಮ್ಮಲ್ಲಿ ಹಾಗೆ ಅಭ್ಯಾಸ ಬಂದ್ಬಿಡ್ತೀವಿ, ಅಯೋಗ್ಯ ಹೋಗು ಹೇಳೋದಿಲ್ಲ ಅಂದ್ಬಿಟ್ರು ಅನ್ನ ಈ ಕಡೆ ಹೊರಟ್ಬಿಟ್ಟ ಪೂರ್ತಿಯಾಗಿ. ಅವ್ರ ಶಾಸ್ತ್ರ ಹೇಳ್ತಾ ಯೋಗ್ಯ ಅಂತ ತಿಳ್ಕೊಂಡು ಅವ್ನಿಗೆ ಪಾಠ ಹೇಳ್ಬೇಕು. ಅದೇ ಹೇಳಿದ್ದೀರಿ, ಧರ್ಮಂ ವಿಧದ, ತುಂಬಾ ಜನ ಧರ್ಮ ಹೇಳಬೇಕು ಅಂತ ಹೇಳಿದ ಮೇಲೆ ಮಕ್ಕಳು ಕಂಡವರಿಗೆ ಪಾಠ ಮಾಡಬಾರ್ದು ಅನ್ನೋದು ಕರೆಕ್ಟೇ. ಕ್ಲಾಸಲ್ಲೂ ಪಾಠ ಮಾಡೋದಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಕ್ಲಾಸ್ ಹುಡುಗರು ಕೊಟ್ಟಿದ್ದಾರೆ, ತಂದೆ ತಾಯಿ ಮಕ್ಕಳೆಲ್ಲ ಏನು ಆಚಾರ ಹೇಳ್ತಾರೆ, ಮಕ್ಕಳು ಅಣ್ಣ ತಮ್ಮಂದ್ರು ಎಲ್ಲ ಏನು ಅವರೆಲ್ಲ ಕೂಡ ಒಂದು ಯೂನಿಟ್ ಅದು. ಅದರಲ್ಲಿ ಚಿಕ್ಕವರೆಲ್ಲ ಇವನಿಗೆ, ಚಿಕ್ಕವರಿಗೆ ಇವನೇ ಗುರು. ಅವ್ರು ಕೇಳದ ಹೋದ್ರೆ ಹೇಳಬೇಕು, ಅರ್ಥ ಆಯ್ತಾ? ಕೇಳಿದ್ರಲ್ಲ, ಕೇಳದ ಹೋದ್ರೆ ಹೇಳಬೇಕು. ಕ್ಲಾಸಿಗೆ ಬಂದ್ರೆ ಪಾಠ ಯಾಕೆ ಬರಲಿಲ್ಲ ಅಂತ ಕೇಳಿ ಪಾಠ ಮಾಡಬೇಕು. ಅಟೆಂಡೆನ್ಸ್ ಹಾಕೋ ಉದ್ದೇಶ ಯಾಕೆ ಬಂದಿಲ್ಲ ಅಂತ ಕೇಳಬೇಕು ನೀವು. ಆದ್ರೆ ಬಹಳ ಬಂದು ಯಾಕೆ ಬಂದಿ ಅಂತ ಕೇಳಬೇಕು. ಮತ್ತೆ ಬೇರೆಯವ್ರು ಬಂದ ಕೇಳಿದ್ರೆ ಯಾಕೆ ಬಂದು ಹೋಗು ಅಂತ ಹೇಳಬೇಕು. ಆ ಕ್ಲಾಸಿಗೆ ಸೇರಿದವ್ರು ಬರಲೇಬೇಕು, ಸೇರಿದವ್ರು ಬರಲೇಬಾರದು. ನಮ್ಮಲ್ಲಿ ಅಭ್ಯಾಸ ಏನಾಯ್ತು ಅಂದ್ರೆ ನೀವು ಉಪಯೋಗ ಇಲ್ಲ, ಸರಿಯಾಗಿ ಪ್ರಯೋಜನ ಮಾಡಿಲ್ಲ, ಬೆಳಿಗ್ಗೆ ಕಾಫಿ ಕುಡಿತು, ಸ್ನಾನ ಮಾಡೋದಿಲ್ಲ, ಹೋಗು, ನೀವು ಪಾಠ ಹೇಳ್ಕೊಳ್ದಿಲ್ಲ ಅಂದ್ಬಿಟ್ರು ಹೇಗೋ ಬಿಟ್ಟು ಇನ್ನೂ ಜಾಸ್ತಿ ಶುರು ಮಾಡ್ಬಿಟ್ಟು ಮತ್ತೆ ಬರ್ತಾವ. ಅಧಿಕಾರ ತಗೊಳ್ಳೋಕೆ ಹೋಗಿ ಬಿಟ್ಟೇ ಬಿಟ್ರು, ಹೇಳ್ಬೇಕು ನೋಡೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಓದಬೇಕು, ಹೀಗಿರಲೇಬೇಕು, ಹಾಗೆ ಮಾಡಿದ್ರೆ ಏನಾಗ್ತದೆ ಸರಿ ಹೋಗ್ತಿತ್ತು. ತುಂಬಾ 190 ಪಾಸ್ ಜನ ಹಾಗೆ ಮಾಡಿದ್ರು. ಅವ್ರು ಬದ್ವೀಜ ಕೂಡ ಹೇಳ್ಕೊಡ್ಲಿಲ್ಲ, ಅರ್ಹತೆ ಇಲ್ಲ, ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ ಅಂತೇಳಿ ಕೊನೆಗೆ ಪೂರ್ತಿ ಕಳ್ಕೊಂಡ್ಬಿಟ್ರು. ಹಾಗೆ ಮಾಡಬಾರ್ದು. ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕು. ಏನ್ ಬ್ಯಾಲೆನ್ಸ್ ಮಾಡಬೇಕು? ಹೇಳೋ ಯೋಗ್ಯರಿಗೆ ಹೇಳಲೇಬೇಕು, ಅದೊಂದು ಪಾಯಿಂಟ್ ಇದೆ. ಅಯೋಗ್ಯರಿಗೆ ಹೇಳಲೇಬಾರ್ದು ಇನ್ನೊಂದು ಪಾಯಿಂಟ್ ಇದೆ. ನಾವು ಬರೀ ಹೇಳಲೇಬಾರ್ದ ಪಾಯಿಂಟ್ ಜಾಸ್ತಿ ಮಾಡಿಕೊಂಡು ಹೇಳಬೇಕು ಪಾಯಿಂಟ್ ಬಿಟ್ಟೋಯ್ತು. ಪುಸ್ತಕ ಬರೆದು ಯಾರೋ ಓದ್ತಾರೆ, ಕರೆಕ್ಟ್ ಪುಸ್ತಕ ಬೇರೆಯವ್ರು ಯಾರು ಓದೋದಿಲ್ಲ ಹಾಗಿದ್ರೆ? ಹಾಗೆ ಹಿಂದಿನ ಜ್ಞಾನ ಪುಸ್ತಕ ಯಾಕೆ ಬರೆದ್ರೆ ಹಾಗಿದ್ರೆ? ನಮ್ಮಲ್ಲಿ ಅದು ವಾದ ಉಂಟು, ಪುಸ್ತಕ ಎಲ್ಲ ಬರೀಬಾರ್ದು, ಪಬ್ಲಿಷ್ ಮಾಡಬಾರ್ದು ಅಂತೇಳಿ. ಅದಕ್ಕೆ ಹೇಳ್ತಾರೆ ಪಬ್ಲಿಷ್ ಮಾಡಬಾರ್ದು ಅನ್ನೋ ವಾದ ಇದ್ರೆ ಹಿಂದೆ ಅವ್ರು ಗ್ರಂಥ ಬರಿತೇನೆ ಇರಲಿಲ್ಲ ಹಾಗಿದ್ರೆ. ಗ್ರಂಥ ಬರೀ ಪಬ್ಲಿಷ್ ಮಾಡಿ, ಆದ್ರೆ ನೀವು ತಗೊಳ್ಳಿ ಅಂತ ಹೇಳ್ತಾ ಕೊಡಬೇಡಿ. ಕಂಡ ಪುಸ್ತಕ ತಗೊಂಡು ಪುಸ್ತಕ ಹೇಳ್ತಾ ಪದ್ಧತಿ ಆಗುತ್ತೆ ಅದು, ಅನ್ನೆಸರಿ ಪ್ರಚಾರ. ಕೇಳ್ಕೊಂಡು ಬಂದವ್ರಿಗೆ ಕೊಡಿ, ತಪ್ಪಲ್ಲ, ಕೇಳ್ಕೊಂಡು ಬಂದವ್ರಿಗೆ ಕೂಡ ನಿಮ್ಗೆ ಕರ್ತವ್ಯ. ಆದ್ರೆ ಯಾರಿಗೆ ಬೇಕಿಲ್ಲ ಕರೆದು ಕರೆದ ಪುಸ್ತಕ ಸೇಲ್ ಆಗಬೇಕು ಅಂತ ಹೇಳಿ ನೀನು 10 ಕಾಪಿ ಮಾರಲೇಬೇಕು, ಅದು ಬರಬೇಡ ನಾಳೆಯಿಂದ ಅಂತ ಹೇಳೋದು. ಈ ರೀತಿ ಮಾಡ್ರೆ ಪದ್ಧತಿ ಆಗುತ್ತೆ, ಅದು ನಮ್ಮ ಪದ್ಧತಿ ಅಲ್ಲ. ಗೊತ್ತಾಯ್ತಾ, ಶಾಸ್ತ್ರವಿಹಿತ ರೀತಿ ಅಲ್ಲ ಅದು. ಕೇಳಿದವ್ರಿಗೆ ಇಲ್ಲ ಅನ್ನಬಾರ್ದು ಅಷ್ಟೇ, ಕೇಳಿದವ್ರಿಗೆ ಇಲ್ಲ ಅನ್ನಬಾರ್ದು, ಎಲ್ಲೋ ಕರೆದವ್ರು ಹೇಳಕ್ ಹೋಗ್ಲೂಬಾರ್ದು. ಈ ನಿಯಮ ಮಾಡಿಕೊಂಡ್ರೆ ದೋಷ ಆಗಲೇ ಇಲ್ಲ. ಒಂದು 1000 ಕಾಪಿ ಯಾರು ತಗೊಳ್ಳಿಲ್ಲ ಬೇಡ, ನಿಶ್ಚಿಂತೆ, ಯಾರು ತಗೊಳ್ಳಿಲ್ಲ ಆದ್ರಿಂದ ಫ್ರೀ ಕೊಡ್ತೀನಿ ಅಂತೇಳಿ ತಲೆ ಕಂಡವ್ರ ಕೈಲಿ ಹಾಕ್ಬೇಡ, ಗೊತ್ತಾಯ್ತಾ. ಅದು ತಗೊಳ್ತಾರೆ ಅಂತ ಮಾಡೋದಲ್ಲ ನಮ್ಮ ಕೆಲಸ, ಇದು ಮಾಡಿದ ದೋಷ ಬರದೇ ಇಲ್ಲ, ತಿಳಿಯುತ್ತಾ. ಯೋಗ್ಯರು ಇನ್ನೂ ಎಷ್ಟೆಲ್ಲ ಮಾಡಿದ್ರು ಕೂಡ ಉಳಿದವ್ರು ಓದ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಕೊಟ್ಟರು ಓದೋದಿಲ್ಲ ಅವ್ನು, ಹಾಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾನೆ ಅಂತ ಓದೋದಿಲ್ಲ ಅವನು. ಉಳಿದವ್ರು ಹುಡುಕೊಂಬಂದು ಓದ್ತಾನೆ, ಅವ್ನ ಕೈಲಿ ಕೊಟ್ಟರು ಓದೋದಿಲ್ಲ ಅವ್ನು. ಯಾಕೆ? ಇವರೇನು ತಿಳ್ಕೊಂಡ್ರು, ಕೊಟ್ಟರು ಓದಿ ಹಾಳಾಗಿ ಬಿಡ್ತಾನೆ. ಇದು ಕೊಟ್ಟರು ಓದಿ ಹಾಳಾಗಿ ಬರೋದಿಲ್ಲ, ಓದೋ ಬುದ್ಧಿ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮೆಡಿಕಲ್ ಪುಸ್ತಕ ಆಗಲ್ಲ, ಎಲ್ಲ ಕಡೆ ಪ್ರಿಂಟಾಗೆ ಸಿಗುತ್ತೆ ಇವತ್ತು, ಎಲ್ಲ ಡಾಕ್ಟರ್ಸ್ ಆಗಿಬಿಟ್ಟಿದ್ದಾರೆ. ಆಗಿದ್ರೆ ಏನು ಅರ್ಥ ಆಗುತ್ತೆ? ಅದರಿಂದ ಏನಿಲ್ಲ. ಅದು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅರ್ಥ ಆಗೋದು ಕಷ್ಟ. ಪುಸ್ತಕ ಓದಿ ಅರ್ಥ ಆಗಿಬಿಡ್ತದ? ಪುಸ್ತಕಗಳು ಯಾತಕ್ಕೆ ಬೇಕು ಅಂದ್ರೆ ಅಧ್ಯಯನ ಮಾಡೋರಿಗೆ ಮೆಟೀರಿಯಲ್ ಸಿಗ್ತದೆ, ಅದಕ್ಕೆ ಬೇಕೇ ಹೊರತು ಸಬ್ಸ್ಟಿಟ್ಯೂಟ್ ಅಲ್ಲ. ಅದು ಟೀಚರ್ ಸಬ್ಸ್ಟಿಟ್ಯೂಟ್ ಆಗಿ ಪುಸ್ತಕ ಯಾರು ಬರೆಯೋದಿಲ್ಲ, ಗೊತ್ತಾಯ್ತಾ. ಸಬ್ಸ್ಟಿಟ್ಯೂಟ್ ಆಗೋ ಹೆಲ್ಪ್ ಆಗೋದು ಬೇರೆ, ಸಬ್ಸ್ಟಿಟ್ಯೂಟ್ ಆಗೋದು ಬೇರೆ. ಹೆಲ್ಪ್ ಅಂದ್ರೆ ಟ್ಯಾಡ್ಸ್, ಸಬ್ಸ್ಟಿಟ್ಯೂಟ್ ಅಂದ್ರೆ ಅದು ಬಿಟ್ಟು ಮಾಡಬಹುದು, ಬಿಟ್ಟು ಮಾಡಕ್ ಬರೋದಿಲ್ಲ ಅವನ. ಆ ದೃಷ್ಟಿಯಿಂದ ಏನು ದೋಷ ಅಲ್ಲ. ಓದ್ತಾ 10 ಜನದಲ್ಲಿ ಒಬ್ಬನ ಓದ್ತಾನೆ. ನಮ್ಮ ಉದ್ದೇಶ ಏನೀಗ, 100,000 ಜನ ಕಾಪಿ ಕೊಟ್ಟರು ತಗೊಂಡು ಹೋಗ್ಬಿಟ್ರು. ಅದು ಓದೋದು ಯಾರು, ನೀನೇ ಓದು ಅಂತ ಕೊಡಬಾರ್ದು. ನಾವು ನಿಮ್ಮ ಮನೆ ಬಾರ ತಗೊಂಡು ಹೋದ 99,999 ಪುಸ್ತಕ ಕಳ್ಕೊಂಡ್ಬಿಟ್ರು. ಒಂದು ಪುಸ್ತಕ ಹಾಗೆ ಉಳಿತು, ಇನ್ನೊಬ್ರು ಯಾರಿಗೋ ಸಿಗ್ತಾ. 1,000 ಮಾಡ್ದ, ಎಷ್ಟು ಉಪಯೋಗ ಆಯ್ತು ಅದರಿಂದ? ಒಂದು ಪುಸ್ತಕದಿಂದ ಜ್ಞಾನ ಬೆಳೆಯಲು ಶುರುವಾಯ್ತು. ತಿಳಿತಾ, 1,000ದಲ್ಲಿ 1 ಉಳ್ಕೊಂಡ್ರು ಕೂಡ ಕೆಲಸ ಆಯ್ತು ಅವ್ರಿಗೆ. ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಜ್ಞಾನ ವೃದ್ಧಿಗೆ ತುಂಬಾ ಪ್ರಯತ್ನ ಪಡಬೇಕು. ಯಾಕೆ ಪುಸ್ತಕ ಸಿಗುತ್ತೆ? ಎಲ್ಲೋ ಹೋಗಿರ್ತೇವೆ, ಎಲ್ಲೋ ಮನೆ ಬಿದ್ದು ಹೋಗಿರ್ತದೆ ಅಂತ ಅನುಭವ ಆಗಿದೆ. ತೆಗೆದು ನೋಡಿ ಅವಳು ಯಾವ್ದೋ ಪುಸ್ತಕ ಇರ್ತದೆ, ಅಪೂರ್ವ ಪುಸ್ತಕ ಇರ್ತದೆ ಅದ್ರೊಳಗೆ. ಆ ಯಾರು ಬರ್ಕೊಂಡು ಪುಣ್ಯ, ಎಷ್ಟು ಸಾರ್ಥಕ ಆಯ್ತು ಒಬ್ರು ಬರ್ಕೊಂಡಿದ್ದಕ್ಕೆ ಅದನ್ನ ಪುಸ್ತಕ ಇಟ್ಟು ಎಷ್ಟು ಉಪಯೋಗ ಆಯ್ತು. ಆ ಥರ ಯೋಚನೆ ಮಾಡ್ಬೇಕು ಹೊರತು ನೆಗೆಟಿವ್ ಯೋಚನೆ ಮಾಡಿ. ಸರ್ ಅವನು ಮನೇಲಿ ಇಟ್ಕೊಂಡ, ಯಾರು ಮುಂದೆ ಓದ್ತಾರೆ? ತಾನು ಓದ್ಲಿಲ್ಲ, ಮಕ್ಕಳು ಓದಲಿ, ಮೊಮ್ಮಕ್ಳು ಯಾರು ಅದು ಕದ್ದೋನಾರು ಓದ್ಬೇಕು. ಬೇರೆ ದಾರಿಯಲ್ಲಿ ತಗೊಂಡ್ರು ಯಾರು ತಗೋತಾರೆ ಅದನ್ನ? ಓದೋರೇ ತಗೋತಾರೆ, ವೇಸ್ಟ್ ಆಗೋದೇ ಇಲ್ಲ. ಇದು ಮಹತ್ವ. ಅದ್ರ ಅನ್ನ ಗಿನ್ನ ಮಾಡ್ತಾರೆ, ಹಳಸಿ ಹೋಗ್ತದೆ, ಯಾರು ಓದಾಗಿಲ್ಲ, ಉಪಯೋಗ ಆಗಿಲ್ಲ ಯಾರು ಕೂಡ. ಜ್ಞಾನ ಹಾಗಾಗೋದಿಲ್ಲ. ಅನ್ನ ಹಳೇದಾದ್ರೆ ಹಳಸ್ತದೆ, ಜ್ಞಾನ ಹಳೇದಾದಷ್ಟು ಆಂಟಿಕ್ ವ್ಯಾಲ್ಯೂ ಬರ್ತದೆ ಜ್ಞಾನಕ್ಕೆ. ಅನ್ನಕ್ಕೆ ಆಂಟಿಕ್ ವ್ಯಾಲ್ಯೂ ಕೊಡ್ತಾರೆ ಯಾರು ಕೂಡ? ಅನ್ನಕ್ಕೆ 3 ತಾಸು ಆದ್ಮೇಲೆ ಮನೆಯಲ್ಲಿ ಅವರಿಗೆ ವ್ಯಾಲ್ಯೂ ಇಲ್ಲ, ಬೇರೆಯವ್ರಿಗೆ ಕೊಡೋದಲ್ಲ. ಜ್ಞಾನ ಹಾಗಲ್ಲ, ಯಾವಾಗಲೂ ಬೆಲೆ ಜಾಸ್ತಿ ಆಗ್ತದೆ. ಆದ್ರಿಂದ ಯೋಗ್ಯರಿಗೆ ಹೇಳದೇ ಇರಬಾರ್ದು, ಅಯೋಗ್ಯರಿಗೆ ಹೇಳಬಾರ್ದು. ಎರಡರಲ್ಲಿ ಒಂದನ್ನು ಮಾತ್ರ ತಿಳ್ಕೊಂಡ್ರೆ ಸಾಲದು, ಎರಡೂ ತಿಳ್ಕೊಬೇಕು. ಅದೇ ಹೇಳ್ತಿರೋದು ಅದು ಯಾ ಅಲ್ಲ. ಯಾಕೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾದ್ರಿಂದ, ಪ್ರಚಾರ ಬೇರೆ ಮತಗಳು ಹಾಗೆ ಮಾಡ್ತಿರೋದು. ಈಗ ಹಾಗೆ ಮಾಡಿ ಮಾಡಿ ಏನ್ ಮಾಡ್ತಿದ್ದಾರೆ, ಸಂಖ್ಯೆ ಬೆಳೆಸಿಬಿಟ್ಟು ಜನ ಪೊಲ್ಯೂಟ್ ಮಾಡಿ ಹಾಕ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು, ಗೊತ್ತಾಯ್ತಾ. ಉದಾಹರಣೆಗೆ ಶಸ್ತ್ರಾಸ್ತ್ರ ವಿದ್ಯೆ ಇದೆ, AK-47 ಕೊಟ್ರೆ ಯಾರು ಬೇಡ ಅಂತಾನೆ? ತಗೊಂಡು ಹೋಗ್ತಾರೆ, ಇಟ್ಕೋತಾರೆ ಸುಮ್ಮನೆ ಹೆಲ್ಪ್. ಮತ್ತೇನ್ ಮಾಡ್ತಾನೆ, ಪ್ರೊಟೆಕ್ಷನ್ ಇರ್ತಾನೆ, ಆಮೇಲೆ ಯಾರು ಹೊಡೆದ ಸಿಟ್ಟು ಬಂದು ಹೊಡೆದಾಕ್ಬಿಡ್ತಾರೆ. ಅದು ಕಂಡವ್ರ ಕೈಲಿ ಏನಾದ್ರು ಕೊಟ್ರೆ ಬರೀ ಬೈಯೋದ್ರ ಬಲ್ಲಿ ಶೂಟೇ ಮಾಡ್ತಿತ್ತು. ಮನುಷ್ಯನ ಬುದ್ಧಿ ಹಾಗೆ. ಇಲ್ಲ ಇಲ್ಲ ಇಲ್ಲ. ಉದಾಹರಣೆಗೆ ಒಂದು ಯಾವ್ದೋ ಮಂತ್ರ ಹೇಳಿ ಅಂತ ಹೇಳಿದ್ರು, ಮಂತ್ರ ಕಂತು ಕೇಳಿಬಿಟ್ರೆ ಶುರು ಮಾಡ್ಬಿಟ್ಟು ಹೇಳೋದಕ್ಕೋಸ್ಕರ. ಆ ಮಂತ್ರದ ಸಿದ್ಧಿ ಪ್ರಕಾರ ಕೆಲಸ ಆಗಬೇಕು ಅವ್ರಿಗೆ, ಗೊತ್ತಾಯ್ತಾ. ಕೆಲಸ ಆಗಬೇಕು, ಕೆಲಸ ರಾವಣಾದಿಗಳು ಮಾಡ್ಕೊಂಡು ಹಾಕಿತ್ತ ಅಯೋಗ್ಯರವರು. ಕೆಟ್ಟ ಕೆಟ್ಟ ಉಪಯೋಗ ಮಾಡಿ ಲೋಕನಾಶ ಮಾಡಕ್ಕೆ ಶುರು ಮಾಡ್ಬಿಟ್ರೆ. ನಾನು ಪಿಸ್ತೂಲ್ ಹೆದರಿಸಿದ್ರೆ ಹಾಗೋ ಹಾಗೆ, ಪಿಸ್ತೂಲ್ ಕಂಡ್ರೆ ಹೇಗೆ ಹೆದರ್ತೇವೋ, ಶಾಸ್ತ್ರ ಓದಿದ್ರೆ ಹೆದರ್ತಾರೆ ಮನುಷ್ಯ, ಏನೋ ಮಾಡಿಬಿಡ್ತಾನೆ ಅಂತೇಳಿ. ಆ ದೃಷ್ಟಿಯಿಂದ ಓದ್ತಾರೋ ಅವರು, ತಮ್ಮ ಸಾಧನೆ ಮಾಡಿಕೊಂಡು ಓದೋದಿಲ್ಲ, ಇನ್ನೊಬ್ರು ಕಂಟ್ರೋಲ್ ಮಾಡಕ್ಕೆ ಓದ್ತಾರೆ, ಅದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಅಯೋಗ್ಯರು ಕೊಟ್ಟಿರ್ತಾರೆ ಸಮಸ್ಯೆ ಬರೋದು. ಒಂದು ಉದಾಹರಣೆ, ಡೊನೇಷನ್ ಕೊಟ್ಟ ಸೀಟ್ ತಗೊಂಡು, ಮೆಡಿಕಲ್ ಸೀಟ್ ತಗೊಂಡ, ಔಷಧಿ ಕೊಟ್ಟಾರ ಓದ ಅಂತಾನೆ ಅರ್ಥ ಅವ್ರು ಅಂತ ಇಲ್ಲ. ನೀವು ಎಷ್ಟು ಜನ ಬೇಕಾಷ್ಟು ಜನ ಇದ್ದಾರೆ, ABCD ಗೊತ್ತಿಲ್ಲದೇ ಇರ್ತಾರೆ, ಅವ್ರು ಕೊಲ್ಸಕ್ಕೆ ಒಂದಾಗ್ಬಿಡ್ತಾರೆ ನಿಜವಾಗ್ಲೂ ಕೂಡ. ಅದು ನಡೀತದೆ ಇಲ್ಲಿ ಇವತ್ತು, ಯಾತಕ್ಕೆ ಓದ್ತಾರೆ ಅವ್ರು ಹಾಗಿದ್ರೆ? ಅವರು ಸುಮ್ಮನೆ ಮೆಡಿಕಲ್ ಓದ್ ಯಾರು ಓದೋದಿಲ್ಲ, ಸ್ಕೋಪ್ ಇದೆ ಓದ್ತಾರೆ, ಶುರು ಮಾಡ್ತಾರೆ, ಗೊತ್ತಾಯ್ತಾ. ಸ್ಕೋಪ್ ಇಲ್ಲ ಅಂತ ಯಾರು ಓದೋದಿಲ್ಲ. ಇವತ್ತು ಕೂಡ ಅಷ್ಟೇ, ಸುಧಾದಿ ಗ್ರಂಥ ಹೆಚ್ಚಾನೆ ಯಾತಕ್ಕೆ ಓದ್ತಾರೆ ಅಂದ್ರೆ ಸ್ಕೋಪ್ ಇದೆ ಸ್ವಲ್ಪ. ಹಿಂದಿನ ಕಾಲಕ್ಕೊಂದು 50 ವರ್ಷದಿಂದ ಆಗಿರಲಿಲ್ಲ, ಪ್ರವಚನಗಳೇ ಇರಲಿಲ್ಲ ಆಗಿನ ಕಾಲಕ್ಕೆ. ಆದ್ರಿಂದ ಪಂಡಿತರು ಬರ್ಕೋದೇ ಭಾರಿ ಕಷ್ಟ ಇತ್ತು, ಪಾಠಕ್ಕೆ ಜನ ಬರ್ತಿರಲಿಲ್ಲ, ಮತ್ತೆ ಅವ್ರು ಹೇಳ್ಬೇಕಾದ್ರೆ ಕಂಡೀಷನ್ಸ್ ಭಾರಿ ನೋಡ್ತಿದ್ರು, ಅದನ್ನು ಹೇಳ್ಕೊಡ್ತಿರ್ಲಿಲ್ಲ, ಪ್ರವಚನ ಮಾಡೋಗಿಲ್ಲೇ ಇಲ್ಲ. ಅವ್ರಿಗೆ ಬದುಕೋದು ಹೇಗಿತ್ತು? ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮಕ್ಕಳನ್ನ ಓದಿಸ್ಲೇಬಾರದು ಅಂತ ಅವಕ್ಕೆ ಕಳಿಸ್ಬಿಟ್ರು. ಅದು ತಪ್ಪಾಯ್ತು. ಎರಡು ಮಾಡಿಸಿದ್ರೆ ಬುದ್ಧಿವಂತರ ಆಗ್ತದೆ, ಎರಡು ಮಾಡಿಸ್ಲೇಬಾರ್ದು, ಪೂರ್ತಿ ಬಿಡಿಸ್ಬಿಟ್ರು. ಅದು ಪೂರ್ತಿ ಬಿಟ್ಟ ಪ್ರಭಾವ ತಪ್ಪೇ ಬಿಡುತ್ತೆ, ಆದ್ರೂ ಮಾಡಬಾರ್ದು ಶಾಸ್ತ್ರ ಹೇಳ್ತಾ ಇದೆ. ವಿದ್ಯಾದಾನಕ್ಕೆ ಅವಕಾಶ ಇದೆ, ಕಂಡವ್ರಿಗೆ ಹೇಳಿ ಯಾರು ಕೇಳೋದಿಲ್ಲ, ಮನೆಯವ್ರಿಗೆ ಹೇಳಿ. ತಚ್ಚ ನಿಷಿದ್ಧಂ ಮಾನಸ್ತೇನೋಭ್ಯ. ಇದರಿಂದ ಉತ್ತರ ಏನು ಅಂದ್ರೆ, ಸರ್ಕಲ್ನಲ್ಲಿ ಹಾಕೊಂಡ್ಬಿಟ್ಟು ಉಪನ್ಯಾಸ ಮಾಡಿದ್ರೆ ಅದು ಸರಿಯಲ್ಲ. ಹಾಗಿದ್ರೆ ಪ್ರಚಾರ ಸಭೆನೇ ಮಾಡಬಾರ್ದ ಅಂತ ಕೇಳಿ, ಸಭೆ ಮಾಡಿ ತಪ್ಪಲ್ಲ ಹೇಳಿ, ಆದ್ರೆ ಉಪದೇಶ ಮಾಡಬೇಡಿ. ಇದು ಡಿಫರೆನ್ಸ್ ಇದೆ, ಉಪದೇಶ ಬೇರೆ ಸಭೆ ಬೇರೆ. ಸಭೆಯಲ್ಲಿ ಜನರಲ್ ಆಗಿ ಹೇಳ್ತಾರೆ, ದೋಷ ಇಲ್ಲ. ಉಪದೇಶದಲ್ಲಿ ಪಟ್ಟಿಗೆದಾರ ಹೇಳ್ತಾರೆ, ಗೊತ್ತಾಯ್ತಾ. ಪಟ್ಟಿಗೆದಾರ ಹೇಳಿದಾಗ ಅವ್ರಿಗೆ ಉಪದೇಶ ಸಿದ್ಧಿ ಬಂದ್ಬಿಡುತ್ತೆ, ಸಭೆಯಲ್ಲಿ ಸಿದ್ಧಿ ಬರೋದಿಲ್ಲ. ಕ್ಲಾಸಲ್ಲಿ ಓದೋದಕ್ಕೂ ಜನರಲ್ ಪುಸ್ತಕ ಓದಿದ್ರೆ ಹಾಗೋ ಹಾಗೆ. ಜನರಲ್ ಪುಸ್ತಕ ಓದಿದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಅವ್ರು ಎಲಿಜಿಬಿಲಿಟಿ ಲೈಸೆನ್ಸ್ ಕೊಡೋದಿಲ್ಲ. ಯಾರು 20 ಪುಸ್ತಕ ಓದಿದ್ದೇನೆ, ಮೆಡಿಕಲ್ ಪುಸ್ತಕ ಕೊಡೋದಿಲ್ಲ. ಕೋರ್ಸ್ ಮಾಡಿದ್ದೇನೆ ಕೊಡ್ತಾರೆ. ಕೋರ್ಸ್ ಮಾಡಿದಾಗ ಅವನಿಗೆ ಲೈಸೆನ್ಸ್ ಬರೋದು, ಜನ ಮೋಸ ಹೋಗ್ತಾರೆ. ಕೋರ್ಸ್ ಮಾಡಿದ್ರೆ ಮೋಸ ಹೋಗೋದಿಲ್ಲ. ಅದಕ್ಕೆ ಸಭೆಗೆ ಮಾಡಿ ಹೇಳಿ ತಪ್ಪಲ್ಲ, ಆದರೆ ಉಪದೇಶ ಮಾತ್ರ ಎಲ್ಲ ಕಡೆ ಮಾಡಬೇಡಿ. ಸಾಮೂಹಿಕವಾಗಿ ನಾರಾಯಣ ಮಂತ್ರ ಹೇಳ್ತೀನಿ ಎಂಬುದು ಸಾಮೂಹಿಕ ವಿಷ್ಣು ಸಹಸ್ರ ಅವೆಲ್ಲ ಇವತ್ತು ಕಲಿಯುಗದ ಟ್ರೆಂಡ್, ಅದು ಮಾಡಬಾರದು ಅಂತ ಹೇಳ್ತಾರೆ. ದೇವತೆಗಳು ಕೇಳ್ಕೊತಾರಂತೆ, ಮಾನಸ್ತೇನೇಭ್ಯೋ ಯೇಭಿ ಬೃಹಸ್ಪದೇ ನಿರಾಮಿಣೋ ರಿಪವೋ ಅನ್ಯೇಷು ಜಾಗೃಸುಃ ಯೇಷಾಂ ನೈತನ್ನಾ ಪರಂ ಕಿಂಚನೈಕಂ ಬ್ರಹ್ಮಣಸ್ಪತೇ ಬ್ರೂಹಿತೇಭ್ಯಃ ಕದಾಚಿತ್ ಅಥಾ ಉಪಶಮೇನ ಉಪರಮತಾ ಮನುಷ್ಯಾಃ ಉಪರತಾ ಮನುಷ್ಯಾಃ ಯೇ ಧರ್ಮಿಣೋ ಬ್ರೂಹಿತೇಭ್ಯಃ ಸದಾ ನಃ ಆದೇವಾನಾ ಮೋಹತೇ ಹಿ ವಯೋ ಹೃದಿ ಬೃಹಸ್ಪತೇ ನಪರಃ ಸಾಮ್ನೋ ವಿದುಹು ಇತಿ. ಆಚಾರ್ಯರೆಲ್ಲ ಈತರದಲ್ಲಿ ಕೋಟ್ ಮಾಡ್ತಾರೆ, ಇಲ್ಲೂ ಕೋಟ್ ಮಾಡಿದ್ದಾರೆ. ದೇವತೆಗಳು ಕೇಳ್ತಾರಂತೆ, ದೇವರೇ ವಾಯುದೇವರೇ ಮಾನಸ್ತೇನೇಭ್ಯೋ ಈ ಕಳ್ರಿ ನಮ್ಮನ್ನು ಹೇಳಬೇಡಿ, ಅಭಿದೃಹಸ್ಪದೆ ದ್ರೋಹಿಗಳಿಗೆ ಹೇಳಬೇಡಿ, ನಿರಾಮಿಣ ರಾಮದೇವರ ಭಕ್ತರಾದವರಿಗೆ ಹೇಳಬೇಡಿ, ರಿಪವಹ ಲೋಕದ ಶತ್ರುಗಳಿಗೆ ಹೇಳಬೇಡಿ, ಅನ್ನೇಷು ಜಾಗೃತ ಊಟ ಊಟ ಅಂತ ಸಾಯ್ತಾರಲ್ಲ ಅವ್ರಿಗೆ ಹೇಳಬೇಡಿ, ಗೊತ್ತಾಯ್ತಾ? ಅನ್ನೇಷು ಜಾ ಅನ್ನದ ಬಗ್ಗೆ ಭಾರಿ ಎಚ್ಚರಿಕೆ, ಜ್ಞಾನದ ಬಗ್ಗೆ ಅವ್ರಿಗೆ ಎಚ್ಚರಿಕೆ. ಅಯ್ಯೋ ಊಟನೇ ಆಗಿಲ್ಲ, ಜ್ಞಾನನೇ ಆಗಿಲ್ಲ ಅಂತ ಅನ್ಕೋತಾರ? 5 ದಿವಸ ಆಯ್ತು ಊಟ ಇಲ್ಲ, ಬರ್ತದೆ ಪೇಪರ್ಲ್ಲಿ ಬರ್ತದೆ, 5 ದಿವಸ ಜನ್ಮದಲ್ಲೇ ಪಾಠ ಇಲ್ಲ, ಯಾಕೆ ಯೋಚನೆ ಮಾಡೋದಿಲ್ಲ? ಅನ್ನೇಷು ಅನ್ನ ಬೇಡ ಅಂತ ಹೇಳಲಿಲ್ಲ, ಅನ್ನ ಒಂದೇ ಬೇಕು ಅಂದ್ರೆ ಬೇಡ ಅಂತ ಹೇಳ್ತಾರೆ. ಅನ್ನೇಷು ಜಾಗೃತಹು ಯೇಷಾಂ ನೈತ ನಾರಿಗೇನಿದೆ ನೋಡಿದ್ದೆ ನೋಡಿದ್ದೆ ಚೆಕ್ ಮಾಡ್ತಾರೆ, ತರಕಾರಿ ಇದೆಯಲ್ಲೋ ಇದೇ ಇದೆಯಲ್ಲೋ ಏನಿದೆ ಲೋಪ ಆಗಿಬಿಟ್ರೆ ಕಷ್ಟ. ನಾಳೆ ಪುಸ್ತಕ ಇದೆ ಸ್ವರೂಪರು ಕೂಡ ಇದೆಯಲ್ಲ ನೋಡೋದೇ ಇಲ್ಲ, ಯಾವ ಪುಸ್ತಕ ಮನೆಯಲ್ಲಿದೆ ಏನಾದ್ರೂ ಇದೆಯಾ ಓದ್ಲಿಕ್ಕೆ, ಯೋಚನೆ ಕೂಡ ಮಾಡೋದಿಲ್ಲ. ಅದೇ ಜಾಗೃತಹು ಯೇಷಾಂ ನೈತನ್ ಅಪರಂ ಕಿಂಚನೈಕಂ, ಇವ್ರಿಗೆ ಏನು ಸುಖ ಇಲ್ಲ ಹೇಳಬಾರದು ಇವರಿಗೆ, ಬ್ರಹ್ಮಣಸ್ಪತೆ ಇವ್ರು ಹೇಳಬಾರದು. ಆದರೆ ನಾ ಏತೇಭ್ಯ ಕದಾಚಿತ್ ಬ್ರೂಹಿ, ಇವ್ರಿಗೆ ಏನ್ ಮಾಡಿದ್ರು ಶಾಸ್ತ್ರ ಪಾಠ ಹೇಳಬಾರದು. ಯಾರಿಗೆ ಹೇಳಬೇಕು? ಅಥ ಉಪಶಮೇನ ಉಪರತಾಹ, ಶಮದವಾದ ಸಂಪತ್ತಿ ಇರಬೇಕು. ಮನುಷ್ಯಾಹ ಮನು ಅವಬೋಧನೆ, ಜ್ಞಾನಾಧಿಕಾರ ಇರಬೇಕು. ಈ ಧರ್ಮಿಣ ಧರ್ಮಾಚರಣೆ ಮಾಡಬೇಕು. ಬುರಿತೇಭ್ಯ ಸದಾನ ಅವ್ರಿಗೆ ಹೇಳ್ಕೊಡಿ, ನಮ್ಮನ್ನು ಕಾಪಾಡ್ತಾರೆ ವಿದ್ಯಾಮಾನ ದೇವತೆಗಳು, ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಅದು ಫಾಲೋ ಮಾಡಬೇಕು. ಆ ದೇವ ನಾಮೋಹ ದೇವಿ ವ್ರಯೋ ಹೃದಿ ಬೃಹಸ್ಪತ೿ ನಪರ ಸಾಮ್ನೋ ವಿದುಹು, ಇದು ಉಳಿದವರಿಗೆ ತಿಳಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಇನ್ನೊಂದು ಮಾತು. ವಿದ್ಯಾಹ ವೈ ಬ್ರಾಹ್ಮಣ ಮಾ ಜಗಾಮ ಗೋಪಾಯ ಮಾಂ ಸೇವಧಿಷ್ಠೇಹಮಸ್ಮಿ. ಬ್ರಹ್ಮಜ್ಞಾನಿ ಹತ್ರ ವಿದ್ಯೆಗಳು ಬಂದುವಂತೆ, ಕೇಳ್ಕೊಡುವಂತೆ. ಮಾಂ ಗೋಪಾಯ ನಮ್ಮನ್ನು ಕಾಪಾಡಿ ಅಂತ ಕೇಳ್ತಾರೆ. ಕಂಡವರಿಗೆ ಕೊಟ್ಟು ನಮ್ಮನ್ನು ಹಾಳು ಮಾಡಿಬಿಡಬೇಡಿ. ಮಾಂ ಸೇವಧಿಷ್ಠೇ ಅಹಮಸ್ಮಿ, ದೊಡ್ಡ ನಿಧಿ ನೀವು, ನಿಧಿಯಾದ ನೀವು ನಮ್ಮನ್ನ ಸಂರಕ್ಷಣೆ ಮಾಡಬೇಕು. ಅನಾರ್ಯಕಾಯ, ಯಾವ ಅನಾರ್ಯನ ಅವನು ಹೇಳಬಾರದು. ಅನ್ರುಜವೇ, ರುಜುಗಳು ಯಾವ್ದವ್ರಿಗೆ ಹೇಳಬಾರದು. ಇದ್ರ ಅರ್ಥ ಮಾಡಿದ್ರೆ ಗೋವಿಂದ ರುಜುಗಳಾದ ಹೇಳಬಾರದು ಕೇಳಿದ್ರೆ, ರುಜುಗಳಿಗೆ ಮಾತ್ರ ಹೇಳಬೇಕು, ರುಜು ಹಾಗಲ್ಲ. ರುಜು ಅಂದ್ರೆ ಯಾರು? ಕಾಯೇನ ವಾಚ ಮನಸ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಅಂದ್ರೆ ಪ್ರಾಮಾಣಿಕನೇ ಹೇಳಬೇಕು ಅಂತ ಅರ್ಥ. ಅಪ್ರಾಮಾಣಿಕನ ಹೇಳಬಾರದು ಅಂತ, ರುಜುಗಳಿಗೆ ಅಲ್ದರು ಹೇಳಬಾರದು ಅಂತ ಅರ್ಥ ಅಲ್ಲ ಅದಕ್ಕೆ. ಅಂತ ಅರ್ಥ ಮಾಡಿದ್ರೆ ಬಂದಿತಾಗಿ ಹೋಗ್ತದೆ. ಬ್ರೂಹಿ ಚಟಾಯ, ಚಟರು ಹೆಸರು ವಂಚಕರು, ಆಷಾಢ ಅವ್ರಿಗೆ ಹೇಳಬಾರದು. ಮಾಸ್ಮ ವೃಥಾ ಬ್ರೂಯ ರುಜವೇ ಬ್ರೂಹಿ ನಿತ್ಯ, ರುಜುವಾದವ್ರಿಗೆ ಹೇಳಬೇಕು, ನಿತ್ಯ ಬೇರೆಯವ್ರಿಗೆ ಹೇಳಬಾರದು. ಈ ಮಾತಿನಲ್ಲಿ ಹೇಳಬೇಕು ಹೇಳಬಾರದು ವಿವೇಚನೆ ಹೇಳಿರೋದ್ರಿಂದ ಅದು ತಿಳ್ಕೋಬೇಕು. ನಾಳೆ ಅದರ ಅರ್ಥ, ನಾಳೆ ಪಾಠ ಇರೋದಿಲ್ಲ, ಪಾಠ್ಯ ದಾಟಿದ ಕಂಟಿನ್ಯೂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ತೇಷ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ.